ஸ்ரீதமோபந்தமோட்சாச்சயஸ்மாத் அஸ்ய ஸ்ரீ ப்ரஹ்மருத்ர ப்ரவிருத்தி சுரநரத்வீஷசத்ருஆத்மகஸ்ய விஷ்ணுர்வ்யஸ்தாஃ ஸமஸ்தாஃ சகலகுணநிதிஃ ஸர்வதோஷவ்யபேதஃ பூர்ணானந்தோ அவ்யயோ யோ குருரபி பரமஃ சிந்தயே தம் மகாந்தம். ஏனெடுத்து 11 கடை பூஜை மாடுவேக்கு. சூரியோ அக்னி பிராமணோ காவஹ வைஷ்ணவஹ கம் மருத் ஜலம் பூஹு ஆத்மா சர்வபூதானி பத்ர பூஜாபதானிமே. இவிஷ்டு கூட பூஜாபத அந்த பூஜாஸ்தானங்கள், பூஜாஸ்தானங்கள் அதிஷ்டானங்கள். அதிஷ்டான சூரிய ஒன்று அதிஷ்டான, அக்னி ஒன்று அதிஷ்டான. ஹோம எல்ல யாவ அதிஷ்டானதல்ல மாடுவேக்கு, அக்னியல்லே மாடுவேக்கு. இதே ரீதி அர்க்யாதிகளன்ன சூரியனல்லே கொடுவேக்கு. பிராமண போஜனாதிகளன்ன பிராமணனல்லே மாடிஸ்பேக்கு. காவஹ ಹುಲ್ಲು ನೀರು ಕೊಡೋದೆಲ್ಲ ಬ್ರಾಹ್ಮಣಿ ಹುಲ್ಲು ನೀರು ಕೊಟ್ಟರೆ ಬಂದಿತ್ತೆ ಆಗ್ತದೆ. ಆಮೇಲೆ ಗೋವುಗಳಿಗೆ ಕೊಡಬೇಕು. ಗೋ ಶಬ್ದದ ಉಪಲಕ್ಷಿತ ಪ್ರಾಣಿಗಳಿಗಿಂತ ವಿಶೇಷ, ಪ್ರಧಾನವಾಗಿ ಗೋವುಗಳಿಗೆ. ಉಳಿದ ಪ್ರಾಣಿಗಳಿಗೂ ಪಾಪ ಅದು ಅವಸ್ಥೆಗೆ ಬಂದ ಅವಸ್ಥೆ ಕೊಡಬಹುದು. ವಿಜಯದಾಸರು ಕತ್ತೆ ನೀರು ಕುಡಿಸಿರೋ ಅಂತ ಹೇಳೋದಿಲ್ಲ. ಆದ್ದರಿಂದ ಎಲ್ಲ ಉಪಲಕ್ಷಿತ ಪ್ರಧಾನವಾಗಿ ಕೆಲವು ಏನು ತಿಳ್ಕೊಂಡ್ಬಿಡ್ತಾರೆ, ಗೋಬ್ರಾಹ್ಮಣ ಹಿತ ಹೆಚ್ಚ ಬಂದು ಸಿಟ್ಟು ಕಂಡ್ರೆ ಭಾಳ ಜನಕ್ಕೆ. ಬ್ರಾಹ್ಮಣರು ತಮಗೋಸ್ಕರ ಶ್ಲೋಕ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬ್ರಾಹ್ಮಣರು ಭಾರಿ ಹಿತ ಅಂತೇಳಿ. ಆ ಅರ್ಥ ಅಲ್ಲ, ಬ್ರಾಹ್ಮಣರಿಂದ ಹಿಡಿದು ಎಲ್ಲರಿಗೂ ಅಂತ ಅದಕ್ಕೆ ಅರ್ಥ. ಇವತ್ತು ಕೆಲವು ಪ್ರಿಫರೆನ್ಸ್ ಕೊಡಬೇಕಾದ್ರೆ ಸೀನಿಯರ್ಸ್ ಪ್ರಿಫರೆನ್ಸ್ ಕೊಟ್ಟರೆ ಉಳಿದವರು ಕೊಡಬಾರ್ದು ಅಂತ ಅರ್ಥ ಅಲ್ಲ, ಹೆಚ್ಚು ಕೊಡಿ ಅಂತ ಅರ್ಥ. ಅನೇಕ ಕಾರಣಗಳಿಂದ ಹೆಚ್ಚು ಕೊಡಿ. ಬ್ರಾಹ್ಮಣ ಯಾತಕ್ಕೆ ಅಂದರೆ ಅಧಿಕಾರಕ್ಕೋಸ್ಕರ ಬರೋದಿಲ್ಲ, ದುಡ್ಡಿಗೋಸ್ಕರ ಬರೋದಿಲ್ಲ. ಆದ್ದರಿಂದ ಏನಾಗುತ್ತೆ ಆತನಿಗೆ ಸ್ವಲ್ಪ ಎಕ್ಸೆಂಪ್ಷನ್ ಸಿಗ್ತಾ ಇದೆ ಅಷ್ಟೇ. ಆ ಸ್ಟೂಡೆಂಟ್ಸ್ ಅಂತ ಅಷ್ಟು ಮಾಡ್ತಾರಲ್ಲ ಹಾಗೆ, ಸ್ಟೂಡೆಂಟ್ಸ್ಗೆ ಹೋಗ್ತಾರೆ, ರೈಟ್ಲಿಂದ ಹೋಗ್ತಿರ್ತಾರೆ. ಆಸ್ಪತ್ರೆಗೆ ಹೋಗ್ತೀನಿ ಅಂತ ಏನು ಮಾಡ್ತಾರೆ, ಆಗ ಬಿಟ್ಬಿಡ್ತಾರೆ. ಅರ್ಜೆಂಟ್ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಕೇಳಿದ್ರೆ ಬಿಟ್ಬಿಡ್ತಾರೆ, ಇಳಕ್ಕೆ ಹೋಗೋದಿಲ್ಲ. ಕೆಲವು ಸುಳ್ಳು ಹೇಳಿ ಆಸ್ಪತ್ರೆಗೆ ಹೋಗ್ಬಿಡ್ತಾರೆ, ಕೊಡಿ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಆಸ್ಪತ್ರೆ ಸೇರ್ಬೇಕಾಗ್ತದೆ. ಆ ರೀತಿ ಅಲ್ಲ. ಕಮ್ ಮರುತ್ ಜಲಂ, ಮರುತ್ ಅಂದ್ರೆ ವಾಯುದೇವರಲ್ಲಿ ಪೂಜೆ ಮಾಡಬೇಕು, ಅದು ವಿಶೇಷ ಅರ್ಥ ಬರೀತಾರೆ. ಜಲಂ ನೀರಿನಲ್ಲಿ ಮಾಡಬೇಕು. ನೀರಿನಲ್ಲಿ ಮಾಡೋದು ಅಂದ್ರೆ ಏನಾಗ, ನೀರಿನಲ್ಲಿ ಬರೆಯೋದು. ಕಲಸ ಪೂಜೆ ಮಾಡ್ತೇವಲ್ಲ, ನೀರಿನಲ್ಲಿ ಕಲಸ ಪೂಜೆ ಮಾಡೋದು. ಅವ್ರು ಅಡಿಕೆ ಕೊಡೋದಕ್ಕಿಂತ ಮುಂಚೆ ಯಂತ್ರ ಬರೀಬಾರದು ಅಂತ ಅರ್ಥ ಆಯ್ತಾ. ನೀರಿನಲ್ಲಿ ಏನೇನು ಬರೀತೇವೆ ಅದಿಷ್ಟು ಕೂಡ ಜಲದಲ್ಲಿ ಮಾಡ್ತಕ್ಕಂಥ ಪೂಜೆ. ಕಂ ಮರುತ್ ಜಲಂ ಭೂಹು, ಭೂಮಿ ಮೇಲೆ ರಂಗೋಲಿ ಇತ್ಯಾದಿ ಹಾಕೋದು. ಆತ್ಮ ಅಂತ ಹೇಳಿದರೆ ದೇಹದೊಳಗೆ ತನ್ನೊಳಗೆ ಬಿಂಬರೂಪಿನ ಚಿಂತನೆ ಮಾಡೋದು. ಸರ್ವಭೂತಾನಿ, ಎಲ್ಲ ಪ್ರಾಣಿಗಳಲ್ಲೂ ಪರಮಾತ್ಮನ ಸನ್ನಿಧಾನ ಇದೆ, ಗೊತ್ತಾಯ್ತಾ. ಇಲ್ಲೋರು ಮನುಷ್ಯ ಬದುಕ್ತಾನೆ ಇರಲಿಲ್ಲ, ಆದ್ದರಿಂದ ಎಲ್ಲ ಕಡೆ ಗಾಳಿ ಇದೆ ಅಂತ ಹೇಗೆ ನಮಗೆ ಗೊತ್ತೋ. ಎಲ್ಲ ಕಡೆಗೆ ಪರಮಾತ್ಮ ಇದೆ. ಸ್ವಾಮಿ ಗಾಳಿ ಇಲ್ಲದವ್ರು ಇರಲಿಕ್ಕಾಗೋದಿಲ್ಲ. ಅದಕ್ಕೆ ಸ್ವಾಮಿನ ಸರ್ವಾಂತರಾತ್ಮನ್. ಈ ಭೂತವಾಯಿನೇ ಎಲ್ಲ ಕಡೆ ಇರಬೇಕಾದ್ರೆ ವಾಯುದೇವರು ಒಳಗೆ ಇರಬೇಕಲ್ಲ. ಸೊ ಅವರು ಸರ್ವಾಂತರಾತ್ಮ. ಏನೇ ಭೂತ ಎಲ್ಲ ಪ್ರಾಣಿಗಳ ಮೇಲೆ ಯಥಾಯೋಗ್ಯವಾದ ದಯೆ ತೋರಿಸ್ಬೇಕು. ಭದ್ರ ಪೂಜಾಪದಾನಿಮೇ, ಪೂಜೆ ಮಾಡೋದು ಅಂದರೆ ಗೌರವಿಸ್ಬೇಕು ಅಂತ ಅರ್ಥ. ಸೂರ್ಯೇತು ವಿದ್ಯೆಯ ತ್ರಯ್ಯ ಹವಿಷಾ ಅಗ್ನೌ ಯಜೇ ತಮಾಂ ಆತಿಥ್ಯೇನ ತು ವಿಪ್ರಾಗ್ರೇ ಗೋಷ್ಠೇಗ ಯವಸಾದಿನ. ಸೂರ್ಯೇತು ವಿದ್ಯೆಯ ತ್ರಯ್ಯ, ಸೂರ್ಯನಲ್ಲಿ ಗಾಯತ್ರಿ ಮಂತ್ರದಿಂದ ಅಧಿಷ್ಠಾನ ಮಾಡಿ ಧೇಯಸ್ಥದಾ ಸವಿತೃಮಂಡಲ ಮಧ್ಯವರ್ತಿ. ಆದ್ದರಿಂದ ಅರ್ಘ್ಯ ಜಪ ಇತ್ಯಾದಿಗಳನ್ನು ಸೂರ್ಯಾಂತರ್ಗತ ಪರಮಾತ್ಮನಲ್ಲಿ ಪೂಜೆ ಮಾಡಬೇಕು. ಇಲ್ಲೂ ಟೀಕಾರರು ಬೆಳೀತಾರೆ, ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಬಿಂಬರೂಪಿ ಪರಮಾತ್ಮನನ್ನೇ ಆರಾಧನೆ ಮಾಡಬೇಕು. ನಾವು ಬೇರೆಯವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಪೂಜೆ ಕರೀತಾರೆ, ಆಗ ಬಿಂಬರೂಪಿ ಆಹ್ವಾನ ಮಾಡಬಾರದು. ಏನು ಮಾಡಬೇಕಾಗ, ಹಗಲಾದರೆ ಸೂರ್ಯನಿಂದ ಆರಾಧನೆ ಮಾಡಬೇಕು, ರಾತ್ರಿ ಆದರೆ ಚಂದ್ರನಿಂದ ಮಾಡಬೇಕು, ಗೊತ್ತಾಯ್ತು. ಅದು ವಿಶೇಷ. ಅದು ಆಮೇಲೆ ಇನ್ನೊಂದು ವಿಶೇಷ ಇದೆ ಮತ್ತೆ, ಅದು ಶುಕ್ಲಪಕ್ಷ ಬೇರೆ ಕೃಷ್ಣಪಕ್ಷ ಬೇರೆ, ಅದೆಲ್ಲ ಪೂಜೆ ಹೋಗಿರೋ ಗೊತ್ತಿರಬೇಕು. ಅಲ್ಲಿ ಪಕ್ಷ ಕೂಡ ಗೊತ್ತಿರೋದಿಲ್ಲ ಎಂತದಿರುತ್ತೆ, ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಗೊತ್ತಿದ್ದರೆ ಪೂಜೆ ಮಾಡೋ ಕ್ರಮ. ಎತ್ತಿಗಳು ಪೂಜೆ ಮಾಡಬೇಕಾದ್ರೆ ತಮ್ಮ ದೇವರು ಬೇರೆ ಬೇರೆ ಇಟ್ಕೊಂಡಿರ್ತಾರೆ, ಒಂದು ನಿತ್ಯ ಇಷ್ಟ ಅನೇಕದ ಪೂಜೆ ಅಂತ ಇಟ್ಕೊಂಡಿರ್ತಾರೆ, ಅದು ತಮ್ಮದದು. ಇದು ಸಂಸ್ಥಾನ ಪೂಜೆ ಇದು, ಅರ್ಥ ಆಯ್ತು. ಸಂಸ್ಥಾನ ಪೂಜೆ ಅಂದರೆ ಏನಿದು, ಇಡೀ ಸಂಸ್ಥಾನಕ್ಕೆ ಸೇರಿದ್ದು ಅವ್ರ ಪರವಾಗಿ ಅವ್ರು ಮಾಡ್ತಾರೆ ಅಷ್ಟೇ. ಅವ್ರ ವೈಯಕ್ತಿಕ ಪೂಜೆ ಬೇರೆ, ಸಂಸ್ಥಾನ ಪೂಜೆ ಬೇರೆ. ಅವ್ರ ಸ್ವಂತ ಅಲ್ಲ ಇದು, ಅರ್ಥ ಆಯ್ತು. ಸ್ವಂತ ಅಲ್ಲ ಇದು, ಸಾವಳಿ ಕೊಡಬೇಕಾದ್ರೂ ಕೂಡ ವಿಶೇಷ ಇದೆ. ಕೆಲವ್ರಿಗೆ ಕೊಡಬೇಕಾದ್ರೆ ನಿಮಗೋಸ್ಕರ ಅಂತ ಕೊಟ್ಟರೆ ಅವ್ರ ಮಠಕ್ಕೆ ಸೇರುತ್ತೆ, ಅವ್ರ ವೈಯಕ್ತಿಕ ಪೂಜೆ. ಅವರ ರೇಟ್ ಇನ್ನೊಬ್ರಿಗೆ ಕೊಡಬೇಕಾದ್ರೆ ಸಂಸ್ಥಾನಕ್ಕಂತ ಕೂಡ ರೇಟ್ ಇಲ್ಲ. ಎಲ್ಲಿ ಉಪಯೋಗಿಸ್ಬೇಕಾದ್ರೆ ಸಂಸ್ಥಾನದಲ್ಲಿ ಉಪಯೋಗ, ಪರ್ಪಸ್ ಇದೆ. ಆ ಪರ್ಪಸ್ಗೋಸ್ಕರ ಕೊಟ್ಟರೆ ಅದು ಡಿವೇಟ್ ಮಾಡಾಗಿಲ್ಲ. ಅದು ಅರ್ಥ ಆಯ್ತಾ. ವೈಯಕ್ತಿಕನು ಈ ಉದಾಹರಣೆಗೆ ಪರ್ಯಾಯದಲ್ಲಿದ್ದಾರೆ. ಈಗ ಕೃಷ್ಣನಿಗೆ ಏನೇ ಸೇವೆ ಮಾಡಿಸಿದ್ರು ಕೂಡ ಮಠಕ್ಕೆ ಹೋಗೋದಲ್ಲಿ ಎಲ್ಲಿಗೆ ಹೋಗುತ್ತದ, ಕೃಷ್ಣ ಮಠಕ್ಕೆ ಅಷ್ಟೇ. ಅದು ಎಲ್ಲರಿಗೂ ಕಾಮನ್. ಅದು ವಜ್ರ ಕವಚ ಮಾಡಿಸಿದ್ದಾರೆ. ಈಗ ಫಲಿಮಾನ ಶ್ರಾವಣ ಮಾಡಿಸಿದ್ರು ಕೂಡ ಅದು ಅವ್ರ ಸ್ವತ್ತಲ್ಲ. ಯಾರು ಸ್ವತ್ತದು, ಕೃಷ್ಣ ಮಠದ ಸ್ವತ್ತು. ವಜ್ರ ಕವಚ ಅವ್ರ ಸ್ವತ್ತು, ನವರತ್ನ ರಥ ಅವ್ರದ್ದು, ಆಮೇಲೆ ಬಂಗಾರದ ರಥ ಅವ್ರದ್ದು. ಈ ಮಠಕ್ಕೆ ಸೇರೋದಿಲ್ಲ, ಅದಕ್ಕೆ ಸೇರುತ್ತೆ. ತಮ್ಮ ಮಠದಲ್ಲಿ ಅಷ್ಟೇ ಮಾಡಿ ಅವ್ರಿಗೆ ಸೇರುತ್ತೆ, ಇದಕ್ಕೆ ಸೇರೋದಿಲ್ಲ. ಅದು ಅರ್ಥ ಆಯ್ತಾ. ಆ ಸಂಸ್ಥಾನಕ್ಕೋಸ್ಕರ ಮಾಡೋದು, ಅದರಲ್ಲಿ ವೈಯಕ್ತಿಕ ಮತ್ತೆ. ಈಗ ಎರಡಾಯ್ತು, ಈಗ ಮಠ ಆಯಿತು, ಕೃಷ್ಣ ಮಠ ಆಯಿತು, ಎರಡಾಯಿತು. ಇನ್ನು ವೈಯಕ್ತಿಕ ಇದೆ. ಈಗ ತಮ್ಮದೇ ಒಂದು ವೈಯಕ್ತಿಕ, ಅದು ಪರ್ಸನಲ್, ಅದು ಮಠಕ್ಕೂ ಸೇರೋದಿಲ್ಲ, ಪರ್ಸನಲ್ ಆಗಿರೋದು. ಈ ಥರ ವ್ಯತ್ಯಾಸ ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ. ಪಾದಪೂಜೆ ಪಾದಕಾಣಿಕೆ ಅಂತಿದೆ, ಪಾದಕ್ಕೆ ಅವರಿಷ್ಟ, ಅದು ಬೇಕಾದ್ರೆ ಅವ್ರು ಕೊಡ್ಬೋದು ಇಟ್ಕೋಬಹುದು, ಚಾಯ್ಸ್ ಇದೆ ಅವರಿಗೆ. ಕೆಲವ್ರು ಏನ್ ಮಾಡ್ತಾರೆ ಅದನ್ನು ಅಕೌಂಟ್ ಮಾಡಿಬಿಡ್ತಾರೆ, ಕೆಲವರು ಏನ್ ಮಾಡ್ತಾರೆ ಅದು ಸ್ವಂತದ್ದು ಅಂತೇಳಿ ಉಪಯೋಗಿಸ್, ಬೇರೆ ತಮ್ಮ ಸ್ವಂತ ಖರ್ಚಿಗೆ ಉಪಯೋಗಿಸ್ಬೋದು, ದೋಷ ಏನೋ ಅಲ್ಲ ಅದು. ಆದ್ರೆ ಇದು ಕೊಟ್ಟಿದ್ದು ಉಪಯೋಗಕ್ಕೆ ಬರಲ್ಲ, ಮಠಕ್ಕೆ ಅಂತ ಕೊಟ್ಟಾಗ ಏನ್ ಮಾಡಕ್ ಬರಲ್ಲ, ಅವ್ರು ಪರ್ಪಸ್ಗೆ ಕೊಟ್ಟಮೇಲೆ ಅದು ಬೇರೆ ಕಡೆ ಉಪಯೋಗಿಸಲ್ಲ, ಪರ್ಪಸ್ ಬಿಟ್ಟು ಬೇರೆ ಉಪಯೋಗಿಸಾಗಿಲ್ಲ, ಅದೇ ಪರ್ಪಸ್ಗೆ ಉಪಯೋಗಿಸ್ಬೋದು. ಗ್ರಾಂಟ್ ಕೂಡ ಹಾಗೇನೆ, ಗ್ರಾಂಟ್ ಯಾವ ಪರ್ಪಸ್ಗೆ ಗ್ರಾಂಟ್ ಕೊಟ್ಟಿರ್ತಾರೋ ಅದೇ ಪರ್ಪಸ್ ಉಪಯೋಗಿಸ್ಬೇಕು ಹೊರತು ಡಿವೇಟ್ ಮಾಡಾಗಿಲ್ಲ. ಅದ ಡಿವೇಟ್ ಮಾಡಾಗಿದ್ರೆ ಮತ್ತೇನು ಮಾಡಬೇಕು, ಅವನಾಗ ಪರ್ಮಿಷನ್ ತಗೋಬೇಕಾಗ, ಇಲ್ಲದವ್ರು ಹಾಗೆ ಮಾಡಾಗಿಲ್ಲ, ತಾನೇ ಮಾಡ್ಕೊಳ್ಳೋಗಿಲ್ಲ, ಅದನ್ನ ಅರ್ವ ಪರ್ಮಿಷನ್ ತಗೊಂಡು ಮಾಡಬೇಕಷ್ಟೇ. ಯಾರಕ್ಕೆ ಅದು ಹಾಗೇನೆ, ಅವ್ರು ಏನದು ಮಠದ್ದು ಅರ್ಥದಲ್ಲಿ ಮಠಕ್ಕೆ ಕೊಟ್ಟಿರೋದು, ಮಠಕ್ಕೆ ಹೋಗ್ಬೋದು. ಪಾದ ಕಾಣಿಕೆ ಇವರಿಗೆ, ಭಿಕ್ಷಾ ಕಾಣಿಕೆ ಮಠಕ್ಕೆ. ಅದು ಈ ಎಲ್ಲ ಮಾತಾಡೋ ತಾವು ಸಂಸಾರ ಎಲ್ಲ ಒಂದೇ ಆಗಿಬಿಡೋದ್ರಿಂದ ಎಲ್ಲ ಅಲ್ಲೇ ಹೋಗ್ಬಿಡೋದು. ಅದು ಸರಿಯಲ್ಲ, ಕೆಲವರು ಇದ್ದಾರೆ ಪಾಪ, ಇಲ್ಲ ಅಂತಲ್ಲ, ಬಟ್ ತುಂಬ ಕಡಿಮೆ ಬರ್ತಾ ಬರ್ತಾ ಅದು ಥರ ಪ್ರೊಫೆಷನದಾಗಿದೆ. ಕೆಲವರು 100% ಹಾಗೇ ಮಾಡ್ತಾರೆ ಪಾಪ. ಏನ ಇನ್ಸ್ಟಿಟ್ಯೂಷನ್ ಅರ್ಥ ಸಂಸ್ಥಾನ ಇನ್ಸ್ಟಿಟ್ಯೂಷನ್ ಅದು. ಸೂರ್ಯೇತು ವಿದ್ಯೆಯ ಅತ್ರಯ್ಯ ಹವಿಷಾಗ್ನೋ, ಇದನ್ನ ನಮ್ಮಲ್ಲಿ ಇದೆ ನೋಡಿ. ಪ್ರೆಸಿಡೆಂಟ್ ಬೇರೆ ದೇಶಕ್ಕೆ ಹೋಗ್ತಾರೆ, ಈಗ ಪ್ರೈಮ್ ಮಿನಿಸ್ಟರ್ ಬೇರೆ ದೇಶಕ್ಕೆ ಹೋಗ್ತಾರೆ, ಅವ್ರು ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಅಂತ ಏನೇ ಕಾಣಿಕೆ ಕೊಟ್ಟರು ಕೂಡ ವೈಯಕ್ತಿಕ ಅಲ್ಲದು. ಎಲ್ಲಿರ್ಬೇಕದ? ಅಲ್ಲಿರ್ಬೇಕದು, ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿರ್ಬೇಕು. ಮನೆಗೆ ಹೋಗಿಲ್ಲ ಅವರು, ಆಗ ಒಯ್ದುಬಿಟ್ಟು ಬಂದಿತ್ತ ಆಯ್ತಲ್ಲ, ಆಕೆ ಪ್ರತಿಭಾ ಪಾಟೆ ಒಯ್ದುಬಿಟ್ಟಿಲ್ಲ, ಬರೆ ಒಯ್ದಿದ್ದಕ್ಕೆ ಗಲಾಟೆ ಮಾಡಿಸ್ಕೊಟ್ರು. ಗಿರಿ ಎಷ್ಟೋ ಜನ ಆ ಥರ ಮಾಡ್ತಾರೆ, ಒಯ್ಯಾಗಿಲ್ಲ ಅಂದ್ರೆ ಏನೇ ಕೊಟ್ಟರು ಕೂಡ ಅದು ಇದಕ್ಕೆ ದೇಶಕ್ಕೆ ಕೊಟ್ಟಿರೋದೇ ಹೊರತು ಅವ್ರಿಗೆ ಕೊಟ್ಟಿರೋದಲ್ಲ, ಅದು ದೇಶಕ್ಕೆ ಕೊಟ್ಟಿರೋದು. ಇವ್ರಿಗೆ ಪರ್ಸನಲ್ ಆಗಿ ಕೊಟ್ಟರೆ ತೊಗೋಬೋದು ಅಷ್ಟೇ ಹೊರತು, ಪರ್ಸನಲ್ ಗಿಫ್ಟ್ ಕೊಡ್ಬೋದು. ಬಟ್ ಜನರಲ್ಲಿ ಯಾರು ಕೊಡೋದಿಲ್ಲ ಪರ್ಸನಲ್, ಯಾರು ಪರ್ಸನಲ್ ಅವ್ರು ಎ ಬಿ ಸಿ ಡಿ ಗೊತ್ತಿಲ್ಲ, ಅವರವ್ರ ಪರಿಚಯನೇ ಇರೋದಿಲ್ಲ ಕೊಡೋದಿಲ್ಲ. ಯಾತಕ್ಕೆ ಕೊಡ್ತಾರೆ ಅವರು? ಸಂಸ್ಥೆಗೆ ಕೊಡೋದು, ದೇಶಕ್ಕೆ ಸಂಸ್ಥೆಗೆ ಕೊಡೋದ್ರಿಂದ ಅದಕ್ಕೆ ಉಪಯೋಗಿಸ್ಬೋದು. ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ, ಅದು ನಮ್ಮ ಇದರ ಬ್ಯಾಂಕಲ್ಲಿ ಸರಿಯಾಗಿ ಉಳ್ಕೊಂಡು ಯಾರು ಹೆಸರು ಅವ್ರಿಗೆ ಕ್ರೆಡಿಟ್ ಆಗುತ್ತೋ ಬೇರೆಯವ್ರಿಗೆ ಮಾಡಕ್ಕೆ ಬರೋದಿಲ್ಲ, ಹೆಸರಿದ್ದಲ್ಲಿಗೆ ಹೋಗಬೇಕು, ಬೇರೆ ಕಡೆ ಹೋಗೋದಿಲ್ಲ. ಸೂರ್ಯೇತು ವಿದ್ಯಯಾತ್ರಯ್ಯ ಹವಿಷಾಗ್ನೌಲ ಅಗ್ನಿಯಲ್ಲಿ ಹವಿಸ್ ಹಾಕಬೇಕಾದ್ರೆ ನಾವು ನೀರಲ್ಲಿ ಹಾಕಿದ್ರೆ ಇಲ್ಲ, ನೀರಲ್ಲಿ ಮಾಡಿದ ಹೋಮ ವೇಸ್ಟ್ ಅಂತ ಕರೀತಾರೆ. ಅದು ಆಪತ್ಕಾಲ ವೈಶ್ವೇ ಒಂದು ಮಾತ್ರ ಮಾಡ್ಬೋದು ಅಷ್ಟು, ಬೇರೆ ಮಾಡಕ್ಕೆ ಬರೋದಿಲ್ಲ. ಪವಮಾನ ಹೋಮ ನೀರಲ್ಲಿ ಮಾಡಕ್ಕೆ ಬರೋದಿಲ್ಲ, ಅದಕ್ಕೆ ಅಗ್ನಿನೇ ಬೇಕು. ಅದು ವೈಶ್ವೇವ ಇಲ್ಲೇ ಊಟ ಮಾಡಬಾರ್ದು, ಆದ್ದರಿಂದ ಅಗ್ನಿ ಇಲ್ಲದೆ ಹೋದಾಗ ಏನು ಮಾಡಬೇಕು, ನೀರಲ್ಲಿರೋ ಅಗ್ನಿ ಅನುಸಂಧಾನ ಮಾಡ್ಕೊಂಡು ಮಾಡಬೇಕೆ ಹೊರತು ಬಿಡಾಗಿಲ್ಲ. ಅದರ ಹವಿಷ ಅಗ್ನೌ ಯಜೇ ತಮಾಮ್ ಆತಿಥ್ಯರತು ವಿಪ್ರಾಗ್ರೇ, ಬ್ರಾಹ್ಮಣರ ಮನೆ ಬಂದಾಗ ಆತಿಥ್ಯ ಮಾಡೋದೇ ಅವರು ದೇವ್ರ ಪೂಜೆ, ಅದು ಅತಿಥಿ ದೇವೋ ಭವ. ಅದೇ ಗೋಷ್ಠೇ ಗಾ ಯವಸಾದಿನ, ಅಲ್ಲೂ ಸಾರಸ್ಯ ಇದೆ ನೋಡಿ. ಅತಿಥಿಗಳಲ್ಲಿ ಕೂಡ ಬ್ರಾಹ್ಮಣ ಅತಿಥಿ ಬೇರೆ, ಕ್ಷತ್ರಿಯ ಅತಿಥಿ ಬೇರೆ, ಅರ್ಥ ಅಲ್ಲೂ ತಾರತಮ್ಯ ಇದೆ. ಮತ್ತೀಗ ಬ್ರಾಹ್ಮಣ ಅತಿಥಿಯನ್ನ ಬಹಳ ವಿಶೇಷ ರೀತಿಯಲ್ಲಿ ಕಾಣ, ಇಲ್ಲಿ ಮನೆ ಮಠಕ್ಕೆ ಊಟಕ್ಕೆ ಅಲಂಕಾರ ಬ್ರಾಹ್ಮಣರು ನೋಡೋ ರೀತಿ ಬೇರೆ, ಬರೀ ಇನ್ವೈಟಿಸ್ ನೋಡೋದು ಬೇರೆ. ಅಲಂಕಾರ ಬ್ರಾಹ್ಮಣ ಕೊಡೋದಿಲ್ಲ, ಇವ್ರು ಯಾರಿಗೂ ಕೊಡೋದಿಲ್ಲ, ಬರೀ ಊಟ ಹಾಕ್ತಾರೆ ಅಷ್ಟೇ ಹೊರತು ಆ ಕಾಡಿಕೆಲ್ಲ ಕೊಡೋದಿಲ್ಲ. ಅಲಂಕಾರ ಮಾಡೋ ಸ್ಪೆಷಲ್ ಅದು. ಬರೀ ಬ್ರಾಹ್ಮಣ ಬೇರೆ, ಸೇವಾಕರ್ತ ಬ್ರಾಹ್ಮಣ ಬೇರೆ, ಬರೀ ಬ್ರಾಹ್ಮಣ ಬೇರೆ, ಆಮೇಲೆ ಅಬ್ರಾಹ್ಮಣ ಬೇರೆ, ಸೇವಾಕರ್ತ ಅಬ್ರಾಹ್ಮಣ ಬೇರೆ, ಅಷ್ಟೋ ತಾರತಮ್ಯ ಇರುತ್ತದೆ. ಈಗ ಯಾವ ತಾರತಮ್ಯ ದುಡ್ಡು ಕೊಟ್ಟರೆ ಅವನೇ ಮಹಾಬ್ರಾಹ್ಮಣ ಆಗಿಬಿಡ್ತಾನೆ. ಗಾ ಯವಸಾದಿನ ಆತಿಥ್ಯರತ ವಿಪ್ರಾಯ ಗೋಷ್ಠೇ ಗಾಹ ಯವಸಾದಿನ, ಎರಡು ಹೇಳ್ತಾರೆ. ಗೋವುಗಳಿಗೆ ಎರಡು ಸೇವೆ ಮಾಡಬೇಕು, ಒಂದು ಸೇವೆ ಗೋಷ್ಠ, ಒಂದು ಕೊಟ್ಟಿಗೆ ಅಂತ ಮಾಡಿ ಸಾಕಬೇಕು, ಒಂದು ಪಾಯಿಂಟ್ ಅದು. ಆಮೇಲೆ ಯವಸಾದಿನ ಹುಲ್ಲಾಕಿ ಮಾಡೋದು. ಇಂದು ನಮ್ಮಲ್ಲಿ ಕೊಟ್ಟಿಗೆ ಮಾಡೋಕ್ಕಾಗಿಲ್ಲ, ಹುಲ್ಲಂತೂ ಕೊಡಕ್ಕೆ ಬರುತ್ತಾರೆ, ಸಮಸ್ಯೆ ಇಲ್ಲ, ಗೊತ್ತಾಯ್ತು. ಗೋಗ್ರಾಸ ಕೊಡೋದು ನಮ್ಮ ಕರ್ತವ್ಯ, ಅದಕ್ಕೆ ಊಟಕ್ಕಿಂತ ಮುಂಚೆ ಗೋಗ್ರಾಸ ಕೊಡದೆ ಊಟ ಮಾಡಾಗಿಲ್ಲ, ನಿಯಮ ಮಾಡಿದ್ದಾರೆ. ಬರ್ತಾ ಬರ್ತಾ ಮಠದಲ್ಲಿ ಮಾತ್ರ ಅಂತ ಆಗೋಗ್ಬಿಟ್ಟಿದೆ, ಮಠದಲ್ಲೂ ಕೂಡ ವಿಶೇಷ ದಿವಸದಲ್ಲಿ ಮಾತ್ರ ಅಂತ ಆಗೋಗ್ಬಿಡೋದು. ಹಾಗಾಗಬಾರ್ದು, ಕಂಪಲ್ಸರಿ ಎಲ್ಲರಿಗೂ ಕೂಡ ಅದು ಗೋವಿನ ಹಾಲು ಉಪಯೋಗಿಸ್ತಾರೆ ಅಂದಮೇಲೆ ಎಲ್ಲರೂ ಅದು ಕೊಡಲೇಬೇಕು. ನೀರು ಉಪಯೋಗಿಸಿದ್ರು ವಾಟರ್ ಹೆಡ್ ಕೊಡಲೇಬೇಕು, ನೀವು ವಾಟರ್ ಹೆಡ್ ಪರ್ ಟ್ಯಾಕ್ಸ್ ಇದ್ದೇ ಇದೆ. ನೀರು ಕನಿಷ್ಠನೇ ತೊಗೊಂಡಿಲ್ಲ ಅಂದರೆ ಬೇರೆ ಮಾತು, ಕನಿಷ್ಠ ತೊಗೊಂಡ್ಬೇಕಾದ್ರೆ ಯೂಸ್ ಇಟ್ ಆರ್ ನಾಟ್ ಏನು ಕೊಡಬೇಕು, ಮಿನಿಮಮ್ ಮೀಟರ್ ಚಾರ್ಜ್ ಅಂತೂ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಕರೆಂಟು ಹಾಗೆ ಅದು ಹಾಗೆ. ಗಾ ಯವಸ ದಿನ, ಯವಸ ಅಂತ ಹೇಳಿದರೆ ಧಾನ್ಯ, ಧಾನ್ಯ ಹುಲ್ಲು ಎಲ್ಲ ಅದು ಆಹಾರ, ಅದು ಆಹಾರ ಏನೋ ಅದು ಲಿಟ್ರಲ್ ಮೀನಿಂಗ್ ಧಾನ್ಯ ಅಂತ ಅಷ್ಟೇ ಅರ್ಥ. ವೈಷ್ಣವೇ ಬಂಧು ಸತ್ಕೃತ್ಯ, ವೈಷ್ಣವ್ರನ್ನ ಹ್ಯಾಂಗೆ ನೋಡಬೇಕು ಅಂದರೆ ಬಾಂಧವ್ರು ನೋಡ್ದ ನೋಡ್ಬೇಕಂತೆ, ವೈಷ್ಣವರನ್ನ ಬಾಂಧವ್ರು ನೋಡ್ದ ನೋಡಬೇಕು. ಹೃದಯಕ್ಕೆ ಧ್ಯಾನ ನಿಷ್ಠೆ, ಹೃದಯದಲ್ಲಿ ಅಂದ್ರೆ ಏನು, ಧ್ಯಾನ ಮಾಡದ ಹೃದಯದಲ್ಲಿ. ಆತ್ಮ ವಾಯು ಮುಖ್ಯಧಿಯಾತೋಯೇ, ವಾಯುದೇವರಲ್ಲಿ ಮುಖ್ಯಧಿಯ ಮುಖ್ಯವಾಗಿ ನೋಡ್ಬೇಕಂತೆ. ಹ್ಯಾಂಗೆ ನೋಡಬೇಕು ಮುಖ್ಯಧಿಯ ಅಂದ್ರೆ ಮುಖ್ಯ ಅಧಿಷ್ಠಾನ ಅಂತ. ಎಲ್ಲ ಭಾರತೀಯರೋಡ ಮುಖ್ಯ ಪ್ರಾಣ ಅಂತರ್ಗತ ಅನ್ನದೇನೆ, ಯಾವ ಕೆಲಸ ನವಗ್ರಹ ಪೂಜೆ ಮಾಡಬೇಕಾದ್ರೆ ಮಾತ್ರ ನವಗ್ರಹ ಅಂತರ್ಗತ, ಬೇರೆ ಹೇಳೋದಿಲ್ಲ, ಅರ್ಥ ಆಯ್ತಾ. ಅವ್ರು ಗಣೇಶ ಪೂಜೆ ಮಾಡಬೇಕು ಗಣೇಶ ಅಂತರ್ಗತ, ಬೇರೆ ಹೊತ್ತಾರೆ ಗಣೇಶ ಅಂತರ್ಗತ ಇಲ್ಲ. ವಾಯುದೇವರು ಕಾಮನ್, ಯಾವುದೇ ಅಂತರ್ಗತ ಹೇಳ್ಬೇಕಾದ್ರೆ ಯಾರು ಬರ್ಬೇಕು ಫಸ್ಟ್ ಅಲ್ಲಿ, ವಾಯುದೇವರು ಬಂದು ದೇವರು ಬರಬೇಕಾದ್ರಿಂದ ಅದು ವಿಶೇಷವಾಗಿ ತರಣೆ ಮಾಡೋದು. ವೈಷ್ಣವೇ ಬಂಧು ಸತ್ಕೃತ್ಯ ಹೃದಯ ಖೇ ಧ್ಯಾನ ನಿಷ್ಠಯ. ಹೃದಯ ಖೇ ಅಂದರೆ ಖೇ ಅಂದರೆ ಹೃದಯ ಆಕಾಶ. ಯೋ ವೇದ ನಿಹಿತಂ ಗುಹಾಯಂ ಅಲ್ಲಿ ಧ್ಯಾನ ನಿಷ್ಠಯ ಖಂ ವಾಯೋ ಮುಖ್ಯ ಧಿಯ. ವಾಯುದೇವರ ಮುಖ್ಯ ಪ್ರಾಣ, ಪರಮಾತ್ಮ ಮುಖ್ಯ ಅಧಿಷ್ಠಾನ ಅಂತಾನೆ ಮಾಡಬೇಕು. ತೋಯೇ ದ್ರವ್ಯೈಹಿ ತೋಯ ಪುರಸ್ಕೃತೈಹಿ. ದ್ರವ್ಯದಲ್ಲಿ ಮಂತ್ರ ಬರೆಯೋದು, ಇದನ್ನು ಮಾಡೋದು. ಕಲಶದಲ್ಲಿ ಹಾಕ್ತೇವೆ ನಾವು, ಕಲಶದಲ್ಲಿ 10 ವಿಧ ದ್ರವ್ಯ ಹಾಕಬೇಕು. ಅದಿಷ್ಟು ಕೂಡ ಕಲಶ ಪೂಜೆಯಲ್ಲಿ ಬರೋ, ನೀರಿನಲ್ಲಿ ಮಾಡೋ ಪೂಜೆ. ಸ್ಥಂಡಿಲೆ ಮಂತ್ರ ಹೃದಯ, ಸ್ಥಂಡಿಲ ಅಂದರೆ ಧಾನ್ಯ, ಧಾನ್ಯದಲ್ಲೂ ಕೂಡ ಮಂತ್ರ ಎಲ್ಲ ಬರೀತಾರಲ್ಲ, ಹೋಮದ ಕಾಲಕ್ಕೆಲ್ಲ ಬರೋದು ಮಂತ್ರವೆಲ್ಲ ಬರೆಯೋದಿಲ್ಲ, ಅದು ಪೂಜೆ. ಸ್ಥಂಡಿಲೆ ಮಂತ್ರ ಹೃದಯೈಹಿ, ಮಂತ್ರವನ್ನು ಮಂತ್ರ ಬರೆದಾಗ ಅದು ಅದನ್ನು ಮಾಡೋ ಪೂಜೆ. ಭೋಗೈಹಿ ಆತ್ಮನ ಆತ್ಮಾನಮಾತ್ಮನಿ. ದೇವರ ನೈವೇದ್ಯ ಮಾಡಿದ್ದನ್ನು ಸ್ವೀಕಾರ ಮಾಡಿಬಿಟ್ರೆ ತನ್ನಲ್ಲೂ ಕೂಡ ದೇವ್ರ ಪೂಜೆ ಮಾಡ್ತಾ ಲೆಕ್ಕ. ದೇವ್ರ ಪ್ರಸಾದ ಗೌರವಿಸಿಬಿಟ್ರೆ ಅದು ತಿಂದರೆ ದೇವ್ರಿಗೆ ಕೊಟ್ಟ ಗೌರವ ಅದು. ಅಥವಾ ಹಸಿವು ಆದರೆ ತಿಂದಿದ್ದೆ ಕಾಲ, ಹೊಟ್ಟೆ ತುಂಬಿದ್ರು ಪ್ರಸಾದ ಅಂತ ಹಾಕ್ತಾರೆ, ಚಲೋದಿಲ್ಲ ಯಾತಕ್ಕದು ಪ್ರಸಾದ, ಅದು ಆಹಾರ ಅಲ್ಲ ಪ್ರಸಾದ ಅಂತೇಳಿ. ಕ್ಷೇತ್ರಜ್ಞಂ ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಒಳಗೆ ಅಂತರ್ಯಾಮಿಯಾದ ಪರಮಾತ್ಮ ಇದ್ದಾನೆ ಅಂತ ಹೇಳ್ಕೊಂಡು ಸಮತ್ವೇನ ಯಜೇ ತಮಾಮ್, ಗೌರವ ಕೊಟ್ಟು ಡ್ಯೂ ರೆಸ್ಪೆಕ್ಟ್ ಕೊಟ್ಟು ಗೌರವಿಸಲೇಬೇಕು. ಯಜೇ ತಮಾಮ್ ಇದಿಷ್ಟು ಕೂಡ ಪೂಜಾ ವಿಧಾನ ಇದೆ. ಅದಕ್ಕೆಲ್ಲ ವಿವರಣೆ ಕೊಡ್ತಾರೆ ವಿಜಯೇಂದ್ರ ಸ್ವಾಮಿಗಳು. ಕೆಲವೊಂದು ನೋಡಿ ಹೇಗಿದೆ. ಸೂರ್ಯೇಶು ಇದೆ, ಸೂರ್ಯೇತು ಇದೆ, ಗೋಷ್ಠೇ ಸ್ಥಿತ ಗಾಹ ಯವಸಾ ದಿನ ತೃಣಾ ದಿನ ಪೂಜೆಯೇ ರೀತಿ ಶೇಷ. ಯವಸ ಶಬ್ದಕ್ಕೆ ಧಾನ್ಯ ತೃಣ ಎಲ್ಲ ಸೇರಿಕೊಂಡೋಯಿತು. ಆ ಬರೀ ನಮಸ್ಕಾರಕ್ಕೆ ಬಂದ್ಬಿಡೋದು ಪಾಪ, ಆರನೇ ಕೊಡಲಿಲ್ಲ, ಗೋಷ್ಠಕ್ಕೆ ಹೋದ ಅರ್ಧ ಗಂಟೆ ನಮಸ್ಕಾರ ಮಾಡ್ದ, ಸಾಟ್ಟಾಗಿ ಹಾಕಿ ಬಂದ್ಬಿಟ್ಟ ಪಾಪ, ಅವ್ರ ಬಾಯಾರಿಕೆ ಆಗಿದೆ, ಹಸಿವೆ ಆಗಿದೆ, ಏನು ಮಾಡ್ದ, ಸೇವೆ ಆಗಲಿಲ್ಲ, ಕೊಡಬೇಕಂತ. ಇಲ್ಲದ ಹೋದ್ರೆ ಆಗೋದಿಲ್ಲ, ಇಲ್ಲದ ತುಂಬ ತಪ್ಪಾಗತ್ತೆ. ಉತ್ಕೃಷ್ಟ ಧ್ಯಾನೇನ ಬಂಧು, ಆ ಬಂಧು ಅಂತ ನೋಡಬೇಕು ವೈಷ್ಣವನ್ನ ಅಂದರೆ ಹೇಳ್ತಾರೆ. ಹೇಗೆ ನೋಡಬೇಕು ವೈಷ್ಣವರನ್ನ ಅಂದರೆ ಜಾಮಾತಾಯ ಮಿತ್ ಸತ್ಕೃತ್ಯ ಸತ್ಕಾರೇಣ, ಅಡಿಯನ್ನು ನೋಡಿದ್ರೆ ನೋಡಬೇಕು ಅಂತ ಹೇಳ್ತಾರೆ. ಅದು ಫಸ್ಟ್ ಅಡಿ, ಆಮೇಲೆ ಬರ್ತಾ ಬರ್ತಾ ಅಡಿ ಆಗಿದಾಗ್ಬಿಡ್ತಾರೆ. ಮೊದಲು ಮೊದಲು ಫಸ್ಟ್ ದೀಪಾವಳಿ ಅಡಿಯೇ ಭಾರಿ ಪ್ರಿಫರೆನ್ಸ್ ಆತನಿಗೆ. ಮದುವೆ ಕಾಲಕ್ಕಿನ್ನೂ ಆಗಿಲ್ಲ, ಅಡಿ ಆಗ್ತಾನೆ ಅಷ್ಟೇ, ಆಗ ಆಗಿ ಬಂದಿಲ್ಲ, ಬಂದಾಗ್ತಾನೆ. ದೀಪಾವಳಿಗೆ ಏನಾಗಿ ಬರ್ತಾನೆ ಅವನು, ಅಡಿಯನಾಗೇ ಬರ್ತಾನೆ. ಆಗ ಫಸ್ಟ್ ದೀಪಾವಳಿ ಭಾರಿ ಪ್ರಿಫರೆನ್ಸು. ಆ ಥರ ನೋಡಬೇಕು, ಅಡಿಯನ್ನು ನೋಡಿದ ನೋಡಬೇಕು ಅದು ವೈಷ್ಣವರನ್ನು, ಅಡಿಯನ್ನು ನೋಡಿದ ನೋಡಬೇಕು. ಬಂದು ಸತ್ಕೃತ್ಯ ಹೃದಯ ಖೇ ಹೃದಯಾಕಾಶೆ, ಹೃದಯ ಖೇ ಹೃದಯಾಕಾಶೆ ಧ್ಯಾನ ನಿಷ್ಠಯ ಉತ್ಕೃಷ್ಟ ಧ್ಯಾನೇನ, ಒಳ್ಳೆ ರೀತಿ ಧ್ಯಾನ ಮಾಡಬೇಕು. ವಾಯೋ ಮುಖ್ಯ ಪ್ರಾಣೇ ಮುಖ್ಯ ಧಿಯ ಸರ್ವೋತ್ಸರ್ವ ದೇವೋತ್ತಮ ವಾಯು ರೀತಿ ಜ್ಞಾನೇನ ಮುಖ್ಯ ಅಧಿಷ್ಠಾನ ಅಂತ ಮಾಡಬೇಕು. ತಕ್ಷಣ ಆಚಾರ್ಯ ಬೇರೆ ತಾತ್ಪರ್ಯ ಇದೆ. ಸರ್ವ ದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾ ವಾಯೋರ್ ಹರೇರ್ ವಿಧ. ಅದೇ ಅರ್ಥ ಹೇಳ್ತಾರೆ, ವಾಯುದೇವರನ್ನ ಜೀವೋತ್ತಮ ಅಂತ ತಿಳ್ಕೊಡೋದೊಂದು ಪೂಜೆ. ವಾಯುದೇವರನ್ನ ಜೀವೋತ್ತಮರು ಅಂತ ತಿಳ್ಕೊಳ್ಳೋದೇ ಪೂಜೆ. ಆದ್ದರಿಂದ ಆ ರೀತಿ ಪೂಜೆ ಮಾಡಿದರೆ ದೇವರಿಗೆ ಭಾರಿ ಸಂತೋಷ ಆಗುತ್ತೆ. ಅದೇ ಹೇಳ್ತಾರೆ, ಹರಿ ಸರ್ವೋತ್ತಮತ್ವ ಜ್ಞಾನ ಹರಿಗೆ ಪ್ರಿಯ, ಆದರೆ ವಾಯು ಜೀವೋತ್ತಮತ್ವ ಜ್ಞಾನ ಇನ್ನೂ ಪ್ರಿಯ. ಗೊತ್ತಾಯ್ತು, ಬರೀ ಹರಿಸೋತ್ತಮ ಅಂತ ತಿಳ್ಕೊಂಡವ್ರ ಮೇಲೆ ದೇವರಷ್ಟು ಅನುಗ್ರಹ ಮಾಡ್ತಾನೋ ಅದಕ್ಕಿಂತ ಜಾಸ್ತಿ ಅನುಗ್ರಹನ ಯಾರ ಮೇಲೆ ಮಾಡ್ತಾನೆ, ವಾಯು ಜೀವೋತ್ತಮತ್ವ ತಿಳ್ಕೊಂಡ್ರೆ. ಸೊ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದೀಗ ವಾಯು ಜೀವೋತ್ತಮತ್ವ. ಆದ್ದರಿಂದನೇ ದೇವರ ಆರಾಧನೆಯನ್ನು ವಾಯುದೇವರ ಮೂಲಕ ಮಾಡಬೇಕು ಅಂತ ಅರ್ಥ. ಶ್ರೀ ವೈಷ್ಣವರು ಬಿಟ್ಟುಬಿಟ್ಟಾರ ಆದ್ದರಿಂದ ಸರಿ, ಅದು ಮತ್ತೆ ಭಾಗವತಕ್ಕೆ ಹಾಗೇನಷ್ಟವರು ಈ ಶ್ಲೋಕ ಬಿಟ್ಟಿಲ್ಲ, ಅರ್ಥ ಚೇಂಜ್ ಮಾಡಿಬಿಡ್ತಾರೆ, ಹಾಗೆ ಮಾಡಬಾರ್ದು. ಇನ್ನು ಹಾಗಿದ್ದರೆ ಹರಿಸರ್ವತ್ವದ್ದು ಬೇಡ ಇರಬೇಡ ನಮಗೆ, ವಾಯುದೇವರು ಪೂಜೆ ಮಾಡೋಣ ಅಂತ ಕೇಳಿದರೆ ವಾಯುದೇವರಿಗೆ ಭಾರಿ ಪ್ರಿಯವಾದದ್ದು ಹರಿಸರ್ವತ್ವತ್ವ ಜ್ಞಾನ. ಸೊ ಅದರಿಂದ ಅದು ತಿಳ್ಕೊಬೇಕಾಯಿತು. ಸೊ ಎರಡು ಬೇಕಾಯ್ತು, ಈಗ ಹರಿಸರ್ವತ್ವತ್ವ ಜ್ಞಾನವೂ ಬೇಕು ಪ್ಲಸ್ ವಾಯುಜೀವತ್ವತ್ವ ಜ್ಞಾನವೂ ಬೇಕು. ಇಲ್ಲದವ್ರು ಏನಾಗೋದಿಲ್ಲ, ಹರಿವಾಗಲು ಪ್ರೀತರಾಗೋದಿಲ್ಲ. ಹೀಗಾಗಿ ಹರಿಪ್ರೀತಿಗಾಗಿ ವಾಯುಜೀವೋತ್ತಮತ್ವ, ವಾಯು ಪ್ರೀತಿಗಾಗಿ ಹರಿಸರ್ವೋತ್ತಮತ್ವ, ಎರಡು ತಗೊಂಡು ಇಬ್ಬರು ಪ್ರೀತಿಯಲ್ಲಿ ಸಿಗೋದ್ರಿಂದ ಮೋಕ್ಷ ಕೊಡೋದು ದೇವರು, ಮೋಕ್ಷ ಕೊಡಿಸೋದು ವಾಯುದೇವರು. ನಮಗೆ ಮೋಕ್ಷ ಗ್ಯಾರಂಟಿ ಆದಾಗ ಲೆಕ್ಕ, ಇಲ್ಲದೋದ್ರೆ ಅದು ನಿಂತೋಗ್ಬಿಡುತ್ತೆ. ಆ ಪಟೇಶ್ ಹೇಳೋದು ಇತಿ ಇತಿ ಮಹಾತ್ಮೆ ಅಂತ ಕೊಟ್ಟಿರೋದು. ಹರಿ ಹರೇ ಉತ್ತಮತ್ವವಿಧ ವಾಯೋರಪಿ ಇತ್ಯರ್ಥ. ಆದ್ದರಿಂದ ಹರಿಸರ್ವೋತ್ತಮತ್ವ ಜ್ಞಾನವೂ ಇರಬೇಕು, ವಾಯುಜೀವೋತ್ತಮತ್ವ ಜ್ಞಾನವೂ ಇರಬೇಕು ಅಂತ ಅರ್ಥ. ಕುತಃ ಭಾರತಿ ವಾಯುಲಕ್ಷ್ಮೀಣಾಮ ಆತ್ಮನಶ್ಚ ಯಥಾ ಕ್ರಮಂ ಆಧಿಕ್ಯ ಜ್ಞಾನದೋ ವಿಷ್ಣು ಸರ್ವತಃ ತತ್ಪ್ರತೀತತಿ ಇತಿ ವಚನ. ಇದು ಇಂಪಾರ್ಟೆಂಟ್, ಇನ್ನೊಂದು ಕೊಟೇಶನ್ ಇದು. ಪರಮಾತ್ಮನಿಗೆ ವಾಯುದೇವೋತ್ತಮತ್ವ ಪ್ರಿಯ ಅಂತ ಹೇಳಿದ್ರಲ್ಲ, ಅಷ್ಟೇ ತಿಳ್ಕೊಂಡ್ಬಿಡ್ಬೇಡಿ. ಭಾರತಿ ವಾಯುಲಕ್ಷ್ಮೀಣಾಮ ಆತ್ಮನಶ್ಚ ಯಥಾ ಕ್ರಮಂ. ತಾರತಮ್ಯ ಜ್ಞಾನ ದೇವರಿಗೆ ಭಾರಿ ಪ್ರಿಯ, ಆದ್ದರಿಂದ ತಾರಕ್ರಮ ಕ್ರಮದಲ್ಲಿ ಆರಾಧನೆ ಮಾಡಿದ್ರು. ಅವಾಗ ಕ್ಲಿಯರ್ ನಿಮಗೆ ಅರ್ಥ ಆಗುತ್ತೆ. ಬರೀ ದೊಡ್ಡವರು ದೊಡ್ಡ ಯಾರು ಯಾರು ಬೇಕಾದ್ರೆ ದೊಡ್ಡವರು ಅಂತ ಹೇಳ್ಬೋದು, ಅಷ್ಟಕ್ಕೇನು ಸಿದ್ಧಿ ಆಗೋದಿಲ್ಲ. ಇಂಥವ್ರಿಗಿಂತ ದೊಡ್ಡವರು ಅಂತ ಹೇಳಿದಾಗ ಅವ್ರ ಸ್ಟೇಟಸ್ ಡಿಫೈನ್ ಆಗುತ್ತೆ. ಆಫೀಸಲ್ಲಿ ಆಫೀಸರ್ಸೆಲ್ಲ ದೊಡ್ಡವರೇ, ಬಟ್ ಅವ್ರ ಎಚ್ಚರ್ ಸ್ಥಾನ ಗೊತ್ತಾಗಬೇಕಾದ್ರೆ ಹೇಗೆ ಗೊತ್ತಾಗಬೇಕು, ಅವ್ರ ಹೈರಾರ್ಕಿ ಗೊತ್ತಿದ್ದರೆ ಮಾತ್ರ ಗೊತ್ತಾಗೋದಾದ್ರಿಂದ ಹಾಗೆ ಮಾಡಬೇಕು. ಹರೇರ್ ಉತ್ತಮತ್ವ ವಿಧ ವಾಯೋರಪಿ ಇತ್ಯರ್ಥ ಕೊಟೇಶನ್ ಕೊಟ್ಟಿರ್ತಾರೆ. ಮುಂದೆ ವಾಯುರ್ ಭೀಮೋ ಭೀಮನಾಥೋ ಮಹೋಜಾಹ ಮಹಾಭಾರತದ ವಾಕ್ಯ ಇತ್ಯನೇನಾಪಿ ಹೇತುಪೂರ್ವಕತ್ವೇನ ವಾಯೋ ಸರ್ವದೇವೋತ್ತಮತ್ವಾದುಕ್ತ ಏವಾರ್ಥ ತಸ್ಮಾತ್ ವಾಯುರೇವ ವ್ಯಷ್ಟಿ ವಾಯು ಸಮಷ್ಟಿ ಆಮೇಲೆ ಅಪ ಪುನರ್ಮೃತ್ಯುಂ ಜಯತಿ ಸ ಏವಂ ವೇದ ಎಷ್ಟು ಇಂಪಾರ್ಟೆಂಟ್ ನೋಡಿ. ತಸ್ಮಾತ್ ವಾಯುರೇವ ವ್ಯಷ್ಟಿ ವಾಯು ಸಮಷ್ಟಿ ಪ್ರತ್ಯೇಕವಾಗಿ ವಾಯುದೇವರು ಒಳಗೂ ದೇವರನ್ನ ಆರಾಧನೆ ಮಾಡಬೇಕು. ಬೇರೆ ದೇವತೆಗಳ ಆರಾಧನೆ ಮಾಡಬೇಕಾದರೂ ಮತ್ತು ವಾಯುದೇವರ ಮೂಲಕನೇ ಮಾಡಬೇಕು. ವ್ಯಷ್ಟಿ ಸಮಷ್ಟಿ ಅಂದರೆ ಸಿಂಗ್ಯುಲರ್ಲಿ ಕಲೆಕ್ಟಿವ್ಲಿ ಯಾವುದೇ ಮಾಡಿದರೂ ಕೂಡ ಆ ರೀತಿ ಮಾಡಬೇಕು, ಅದು ನಿಯಮ. ಅದು ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಪಮೃತ್ಯುಂ ಜಯತಿ, ಅಪಮೃತ್ಯು ಪರಿಹಾರ ಆಗುತ್ತೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹುತಿವಿರ ಪ್ರಾಪಕಾಣ ಇದು ಅರ್ಥ ಮಾಡಿಕೊಂಡ್ರೆ ವಾಯುದೇವೋತ್ತಮತ್ವ ಜ್ಞಾನ ಅಪಮೃತ್ಯು ಪರಿಹಾರಕವಾದದ್ದು. ಅದಕ್ಕೆ ಅಪಮೃತ್ಯು ಪರಿಹರಿಸೋ ಅನಿಲದೇವ ಅಂತ ಜಗನ್ನಾಥ ದೇವರ ನಾಮ ಇದೆ. ಅಪಮೃತ್ಯು ಪರಿಹರಿಸೋ ಅನಿಲದೇವ ಭಾಗವತ ತಾತ್ಪರ್ಯಕ್ಕೆ ಲಿಂಕ್ ಆಗುತ್ತೆ. ತಸ್ಮಾತ್ ವಾಯುರೇವ ವ್ಯಷ್ಟಿ ವಾಯು ಸಮಷ್ಟಿ ಅಪಹ ಪುನರ್ಮೃತ್ಯುಂ ಅದೇ ಅಪಾತಿ ಆಕರಿಸಿಕೊಳ್ಬೇಕು. ಪುನಃ ಅಪಮೃತ್ಯುಂ ಅಂತ ಹಾಗನ್ವಯ ವೇದಗಳಲ್ಲಿ ಬರೋದೇ ಹಾಗೆ. ಜಯತಿ ಯಯೇವಂ ವೇದ ಇತ್ಯನೇನ ಚ ವಾಯುಜ್ಞಾನಸ ಅಪಮೃತ್ಯು ಜಯ ಹೇತುತ್ವ ಮುಕ್ತೇಶ್ಚ. ವಾಯುಜೀವೋತ್ತಮತ್ವ ಜ್ಞಾನದಿಂದ ಏನು ಬರುತ್ತೆ, ಅಪಮೃತ್ಯು ಪರಿಹಾರವಾಗುತ್ತೆ. ದೊಡ್ಡ ಫಲಶ್ರುತಿ ಹೇಳಿದ್ದಾರೆ, ಅದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸರಿ. ಪಂಚ ಭೂತ ಮನೋಬುದ್ಧಿ ರುದ್ರಾಣಾಂ ಪ್ರತಿ ಹೇ ದೇಹಕಂ ಬಾಹ್ಯಾಶ್ಚಾಪಿ ಬಾಹ್ಯತಶ್ಚಾಪಿ ನೇತೃತ್ವ ವಾಯುರ್ವೆಷ್ಟಿ ಸವಷ್ಟಿಕ. ವಾಯುದೇವರು ಒಳಗಿದ್ದು ಪ್ರೇರೇಪಣೆ ಮಾಡ್ತಾರೆ, ಹೊರಗಿದ್ದು ಮಾಡ್ತಾರೆ. ಅದಕ್ಕೆ ವ್ಯಷ್ಟಿ ಸಮಷ್ಟಿ ಅಂತ ಎರಡು ಹೆಸರಿದೆ. ಅಂದರೆ ಡೈರೆಕ್ಟು ಮಾಡ್ತಾರೆ, ಥ್ರೂ ಇನ್ನೊಬ್ಬರದ್ದು ಮುರ್ಕೊಂಡು ಮಾಡ್ತಾರೆ, ಹೊರಗಿದ್ದು ಮಾಡ್ತಾರೆ, ಒಳಗಿದ್ದು ಮಾಡ್ತಾರೆ. ಅದಕ್ಕೆ ಅವರಿಗೆ ವ್ಯಷ್ಟಿ ಸಮಷ್ಟಿ ಅಂತ ಎರಡು ಹೆಸರು ಇಟ್ಟಿದ್ದಾರೆ. ವಾಯೋಹೋ ಸ ವ್ಯಷ್ಟಿಂ ಸಮಷ್ಟಿಂಚ ಸಮ್ಯಕ್ ಜ್ಞಾತ್ವ ಮನೋಯುಂಜಾತ್ ಇತಿ ದ್ರವ್ಯೈಹಿ ಪುಷ್ಪೈಹಿ. ಹೀಗೆಲ್ಲ ಅನೇಕ ರೀತಿಯಲ್ಲಿ ವಾಯುದೇವೋತ್ತಮತ್ವದ ಬಗ್ಗೆ ವಿಶೇಷ ಮಹತ್ವ ಹೇಳಿದರು. ಉಪನಿಷತ್ತಲ್ಲೂ ಹಾಗೆ ಬಂದಿರೋದು. ಎಲ್ಲ ದೇವತೆಗಳು ಏನು ಮಾಡಿದರು, ಬೇರೆ ಬೇರೆ ದೇವತೆಗಳು ಅಧಿಷ್ಠಾನ ಮಾಡಿಕೊಂಡು ದೇವರ ಆರಾಧನೆ ಮಾಡಿದರೆ ಹಸುರಾವಿಷಯ ಬಂದು ದೇ ಆ ಪೂಜೆ ದೇವರಿಗೆ ತಲುಪಲೇ ಇಲ್ಲ. ಕೊನೆಗೇನು ಮಾಡಿದರು ಅವರು, ವಾಯುದೇವನ ಪ್ರತಿಮಾ ಮಾಡಿಕೊಂಡಾಗ ಹಸುರರು ತಗೊಳ್ಳೋಕ್ಕೆ ಅಂತ ಬಂದಾಗ ಅವರೇನಾದರೂ ನಾಶವಾಗಿ ಹೋದರು. ಅದಕ್ಕೆ ವಾಯುದೇವರು ಏನೇನು ಹೆಸರು ಬಂತ ಅವತ್ತಿನಿಂದ ಆಖಣಾಸ್ಪ ಸಮ ಅಂತ ಹೆಸರು ಬಂತು. ಅದು ಭಾಗವತಕ್ಕೂ ಅದಕ್ಕೆ ಸಂಬಂಧ ಗೊತ್ತಾಗುತ್ತೆ. ಇದೆಲ್ಲ ಉಪನಿಷತ್ತು ಒಪ್ಪಲೇಬೇಕು. ಇಷ್ಟಾದ್ವೈತಿಗಳು ಹೇಳಲೇಬೇಕು. ಬ್ರಹ್ಮಸೂತ್ರಲ್ಲೇ ಹೇಳ್ತಾರೆ ಓಂ ಶ್ರೇಷ್ಠಶ್ಚ ಓಂ ಬ್ರಹ್ಮಸೂತ್ರ ವಾಯುದೇವರ ರೆಫರೆನ್ಸ್ ಅದು ಅರ್ಥ ಬರೀತಾರಲ್ಲ ಬಿಡೋದಿಲ್ಲ ಅಲ್ಲಿ ಅನುಷ್ಠಾನ ತೆಗ್ತಾ ಇದೆ ಹಾಕ್ಬಿಡ್ತಾರೆ. ಅಲ್ಲಿ ಬರಿಬೇಕಾದ್ರೆ ಬರೋದು ಅಪ್ಲಿಕೇಶನ್ ಇಲ್ಲ. ವಾಯುದೇವರು ದ್ವೇಷ ಮಾಡ್ತಾರೆ, ಶ್ರೇಷ್ಠದ್ರು ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಉಪನಿಷತ್ತು ಹೇಳುತ್ತೆ ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ವಾಕ್ಯನೇ ಕೋಟ್ ಮಾಡ್ತಾರೆ. ಮತ್ತೆ ವಾಕ್ಯ ಕೋಟ್ ಮಾಡಿ ಸೂತ್ರ ಅರ್ಥ ಬರೋದು ಆಶ್ಚರ್ಯ. ಶಂಕರ ಭಾಷೆನೂ ಹಾಗೆ ಇರೋದು ಅರ್ಥ ಆಯ್ತಾ, ರಾಮಾನುಜ ಭಾಷೆನೂ ಹಾಗೆ ಇರೋದು. ಇಬ್ಬರು ವಾಯುದೇವರು ದ್ವೇಷಗಳಾಗಿಬಿಟ್ಟು ಇವರು ಔದಾಸೀನ್ಯ ಮಾಡಿದರು, ಅವರು ದ್ವೇಷನೇ ಮಾಡಿದರು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಾಯುದೇವತ್ವ ಮಧ್ವಮತ ಉಪನಿಷತ್ತಲ್ಲಿ ಬಂದಿರೋದೇ ಹೊರತು ಏನು ಮಾಡಿದ್ದಲ್ಲ, ವೇದಗಳಲ್ಲೇ ಸ್ಪಷ್ಟ ಪ್ರತಿಪಾದಿತವಾಗಿರೋ ಅದು ಉಪಯೋಗಿಸೋಳ ಬುದ್ಧಿ ಇಲ್ಲ. ಜ್ಯೇಷ್ಠ ಶ್ರೇಷ್ಠ, ಜ್ಯೇಷ್ಠ ಅಂದ್ರೇನು ಅದು ಅಲ್ಲ ಅಲ್ಲ, ಜ್ಯೇಷ್ಠ ಶ್ರೇಷ್ಠ ಇರೋದು, ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಉದಾಹರಣೆಗೆ ಬಲರಾಮದೇವರು ಜ್ಯೇಷ್ಠರು ಕೃಷ್ಣಗಿಂತ, ಶ್ರೇಷ್ಠರಲ್ಲ ಅರ್ಥ ಆಯ್ತಾ. ಭೀಮಸೇನ ದೇವರು ಜ್ಯೇಷ್ಠರಲ್ಲ, ಶ್ರೇಷ್ಠ ಅವರು. ಧರ್ಮರಾಜ ಜ್ಯೇಷ್ಠ ಶ್ರೇಷ್ಠ ಅಲ್ಲ, ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ವಾಯುದೇವರು ಏನಾಗಿದ್ದಾರೆ, ಜ್ಯೇಷ್ಠರು ಆಗಿದ್ದಾರೆ, ಶ್ರೇಷ್ಠರು ಆಗಿದ್ದಾರೆ. ಅದು ವಿಶೇಷ. ಯಾಕೆ ಪ್ರಾಣಾದ್ವಾಯುರಾಜ ಆಯತ, ಪ್ರಾಣದೇವರನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ಮೇಲೆ ಬೇರೆಯವರು ಸೃಷ್ಟಿ ಮಾಡೋರು. ಸೊ ಆ ಪರಮಾತ್ಮನ ಜ್ಯೇಷ್ಠ ಪುತ್ರ ಅಂದರೆ ಯಾರು, ವಾಯುದೇವರು. ಅದಕ್ಕೆ ಜ್ಯೇಷ್ಠಶ್ಚ ಅಂತ ಅವ್ರಿಗೆ ಹೆಸರು. ಪಂಚಭೂತ ಇತಿ ವಚನಾತ್ನ ವಾಯೋರ್ವ್ಯಷ್ಟಿಂ ಸಮಷ್ಟಿಂಚ ಸಮ್ಯಜ್ಞಾತ್ವ ಮನೋಯುಂಜಾತ್ ದ್ರವ್ಯೈಹಿ ಪುಷ್ಪೈಹಿ ಮಂತ್ರಹೃದಯೈಹಿ ನಮೋ ಅಂತೈಹಿ ಮಂತ್ರೈಹಿ. ಅಂದರೆ ನಮಃ ಅಂತ ಸೇರಿಸಿ ಹೇಳಿದಾಗ ಮಂತ್ರಹೃದಯ ಅಂತ ಕರೀತಾರೆ. ಓಂ ನಮೋ ನಾರಾಯಣಾಯ ಗೊತ್ತಾಯ ವಾಸುದೇವಾಯ ನಮಃ, ಅದು ಮಂತ್ರಹೃದಯ. ಬರೀ ಮಂತ್ರ ಬೇರೆ, ಮಂತ್ರಹೃದಯ ಬೇರೆ. ನಮೋ ಅಂತೈಹಿ ಮಂತ್ರೈಹಿ ಆತ್ಮನಿ ಸ್ವಶರೀರೇ ಮನಸಿವ ಆತ್ಮಾನಂ ಅಂತರ್ಯಾಮಿಣಂ. ತನಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು, ಮನಸ್ಸಿನಲ್ಲಿ ಮಾಡಬೇಕು, ದೇಹದೊಳಗೆ ಮಾಡಬೇಕು. ಕ್ಷೇತ್ರಜ್ಞಂ ಮುಂದೆ ಜೀವಾಂತರ್ಯಾಮಿಣಂ ಸರ್ವಭೂತೇಷು ಸಮತ್ವೇನ ಏಕಪ್ರಕಾರೇಣ ವಿಕಾರಮಂತರೇಣ ಸ್ಥಿತಂ ಭೋಗೈಹಿ ಸೃಗ್ಗಂಧಾದಿ ಧನೈಹಿ. ಇನ್ನು ತನ್ನಲ್ಲಿ ತನ್ನ ದೇಹದಲ್ಲೂ ಕೂಡ ದೇವರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿದರು. ದೇವರ ದೇಹ ತಮ್ಮ ದೇಹದಲ್ಲಿ ಹೇಗೆ ಮಾಡ್ಕೋಬೇಕು ಅಂದರೆ ಗಂಧ ಹಚ್ಕೋತಾರೆ, ಗೊತ್ತಾಯ್ತಾ. ಈ ದೇಹ ಪರಮಾತ್ಮನ ರಥ ಇದೆ, ಆ ದೇಹಕ್ಕೆ ಮಾಡೋ ಶೃಂಗಾರ ಯಾರಿಗೆ ಮಾಡಿದಾಗಾಯ್ತು, ಈಗ ದೇವರ ರಥಕ್ಕೆ. ಅಂದಮೇಲೆ ಯಾರಿಗೆ ತಂತದ್ದು, ದೇವರಿಗೆ. ಅದಕ್ಕೆ ನಾವೇನಿವತ್ತು ಅಲಂಕಾರ ಮಾಡ್ಕೋತೇವೆ, ನಮಗೇನು ತಿಳ್ಕೊಂಡು ಮಾಡ್ಕೋಬಾರ್ದು, ಏನಂತ ಮಾಡ್ಕೋಬೇಕದು, ಅದು ದೇವರಿಗೆ ಅದಿಷ್ಟು ಕೂಡ. ಆ ಉಂಡು ಹುಟ್ಟದ್ದೆಲ್ಲ ಹರಿಯ ಪೂಜೆ ಎಂಬರು, ರಂಗನನ್ನು ಕೊಂಡಾಡುವ ಮಂಗಳಾತ್ಮರು. ಊಟ ಮಾಡೋದು ತಾನು ಏನಂತ ತಿಳ್ಕೊಂಡ, ದೇವ್ರ ಪೂಜೆ ಅಂತ ತಿಳ್ಕೊಂಡ. ಆಮೇಲೆ ಹುಟ್ಟ ವಸ್ತ್ರ ಹುಟ್ಟ ದೇವ್ರ ಪೂಜೆ ಅಂತ ತಿಳ್ಕೊಂಡ. ಯಾತಕ್ಕೆ? ಅವ್ರ ಪ್ರಕಾರ ನಾನೇ ದೇವರಾದರೂ ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿದ. ಹಾಗಲ್ಲ, ನನ್ನೊಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡ. ವೆರಿ ಸಿಂಪಲ್ ಅದು. ಇವತ್ತು ಸತ್ಯ ಏನಾಗುತ್ತೆ ಗೊತ್ತಾ, ಸಂಪುಟದಲ್ಲಿದೆ ರಾತ್ರಿ ಪೂಜೆ, ಸಂಪುಟ ತೆಗೆದು ಪೂಜೆ ಮಾಡೋದಿಲ್ಲ. ದೇವ್ರ ಪೆಟ್ಟಿಗೆ ಮಂಗಳಾರತಿ ಮಾಡಿಬಿಡ್ತಾರೆ, ಅನುಷ್ಠಾನ ಪೆಟ್ಟಿಗೆ ಮಂಗಳಾರತಿನ. ಯಾವುದಕ್ಕದು? ಒಡಗಿರೋ ಸಂಪುಟಕ್ಕ. ಅದಕ್ಕೂ ಅಲ್ಲ, ಮುಂದೆ ಏನದು? ಪ್ರತಿಮೆಗ. ಅದು ಅಲ್ಲ, ಮುಂದೆ ಏನೋ ಒಳಗಿರೋ ದೇವರಿಗೆ ಮಾಡ್ತಿರೋದೆಲ್ಲಿ? ಪೆಟ್ಟಿಗೆಗೆ. ಅರ್ಥ ಆಯ್ತಾ? ಎಷ್ಟೋ ಸರಿ ದೇವಸ್ಥಾನ ಕಾಣುತ್ತೆ, ಬಸ್ನಲ್ಲಿ ಹೋಗ್ತಿರ್ತಾನೆ, ಮುಳುಬಾಗಿಲು ನರಸಿಂಹ ತೀರ್ಥ ಬಂತು, ಇಡಿಯಷ್ಟು ಟೈಮ್ ಇಲ್ಲ, ಕೈ ಮುಗಿತಾನೆ. ಕೈ ಎಲ್ಲಿ ಮುಗಿತೀರಿ ನೀವೀಗ? ಆ ಜಾಗ ಐದು ಎಲ್ಲ ಸೇರಿಕೊಂಡು ಕೊನೆಯವ್ರು ರೀಚ್ ಆಗ್ಬೋದು. ಗೊತ್ತಾನೆ, ಬರೀ ಕಟ್ಟಡಕ್ಕೆ ಮಾಡ್ತಾರೆ ಯಾರು ಇಲ್ಲೇ ಇಲ್ಲ. ಆ ತರಹ ಏನು ಮಾಡಬೇಕು ನಾವು? ಸರ್ವಭೂತಗಳಲ್ಲೂ ಪರಮಾತ್ಮ ಸನ್ನಿಧಾನ ತಿಳ್ಕೊಂಡು ಏನು ಮಾಡಬೇಕು? ಅದರ ಕೆಲಸದ ಏನು ಮಾಡ್ತಾರೆ? ದಿಕ್ಕಿಗೆ ಕೈ ಮುಗಿಯೋದು. ಅದೊಂದು ಸಾರಸ್ಯ ಹೇಳ್ತಾರೆ ಪ್ರತಿನಿತ್ಯ. ಅದೆಲ್ಲ ಟೈಮ್ ಇದ್ದರೆ ಮಾಡೋದಕ್ಕೆ ಹೊರಟ್ರೆ ಎಲ್ಲ ಕ್ಷೇತ್ರ ಗೊತ್ತಿ, ಯಾವ್ಯಾವ ಕ್ಷೇತ್ರ ಎಲ್ಲೆಲ್ಲಿದೆ ಗೊತ್ತಿದೆ ಅವ್ರಿಗೀಗ. ಆ ಕಡೆ ತಿರುಗಿ ನಮಸ್ಕಾರ ಮಾಡೋದು, ಉತ್ತರ ತಿರುಗಿ ಬದರಿ ನಮಸ್ಕಾರ ಮಾಡೋದು, ಉತ್ತರ ದಿಕ್ಕಿಗೆ ತಿರುಗಿ ಮಾಡಿದೆ. ಯಾಕೆ? ಬದ್ರಿ ಉತ್ತರ ಬದರಿಗಿದೆ, ರಾಮೇಶ್ವರ ಎಲ್ಲಿದೆ? ದಕ್ಷಿಣಕ್ಕಿದೆ. ಆ ಥರ ಅನುಸಂಧಾನ ಬಂದುಬಿಟ್ರೆ ಅದಿನ್ನೂ ಸೆಟ್. ಆ ದಿಕ್ಕಿ ನಮಸ್ಕಾರ ಮಾಡಿದಾಗಲೂ ಕೂಡ ಏನಾಯ್ತು? ಅದು ಎಲ್ಲಿ ಬಂದಿದೆ? ಸಂಧಾನದಲ್ಲೇ ಬಂದುಬಿಟ್ಟಿದೆ. ದಕ್ಷಿಣಕ್ಕೆ ದಕ್ಷಿಣ ಶ್ಯಾಮ್ ದಿಶಿ ಯಾಶ್ಚ ದೇವತಾಹ, ದಕ್ಷಿಣದಲ್ಲಿ ಯಾರ್ಯಾರು ದೇವತೆಗಳಿದ್ದಾರೋ ಅವರಿಗೆಲ್ಲ ನಮಸ್ಕಾರ. ಅದು ನಮ್ಗೆ ಗೊತ್ತಿಲ್ಲದ ಹೋದಾಗ ಜನರಲ್, ಗೊತ್ತಾದಾಗ ಸ್ಪೆಸಿಫಿಕ್ ಮಾಡೋದು ಇನ್ನೂ ಶ್ರೇಷ್ಠ. ನಮ್ಮ ಪಿತೃಕಾರ್ಯ ದಕ್ಷಿಣ ತಿರುಗೋದು ಗೊತ್ತಿರ್ತದೆ ಅಷ್ಟೇ ಹೊರತು, ಉಳಿದವರು ದಕ್ಷಿಣ ತಿರುಗೋದು ಒಂದೇ ಸ್ಪೆಷಲ್, ಉಳಿದಂತೆ ಮರೆತು ಬಿಟ್ಟಿರ್ತಾರೆ. ದಕ್ಷಿಣ ದೇವತೆಗಳು ಇದ್ದಾರೆ. ಯಾಶ್ಚ ದೇವತಾಹ ದಕ್ಷಿಣ ಶ್ಯಾಮ್ ದಿಶಿ ಪ್ರತಿವಸಂತಿ ತೇಭ್ಯೋ ನಮಃ, ಅವರಿಗೆ ನಮಸ್ಕಾರ. ಹಾಂ, ಆ ದಕ್ಷಿಣ ದಿಕ್ಕಿ ಇರೋರಿಗೆಲ್ಲ ನಮಸ್ಕಾರ, ಉತ್ತರ ದಿಕ್ಕಿರೋರಿಗೆ ನಮಸ್ಕಾರ. ಉತ್ತರ ದಿಕ್ಕಿ ತಿರಿದಾಗ ಅಲ್ಲಿರುತ್ತೆ ಎಲ್ಲ ಕಡೆ ದೇವತೆಗಳಿರೋದ್ರಿಂದ ಆ ದಿಕ್ಕಿನವರಿಗೆ ನಮಸ್ಕಾರ ಅಂತ ಮಾಡಿಬಿಟ್ರೆ ಆ ಸಂಧ್ಯಾನಲ್ಲಿ ಎಲ್ಲ ಬಂದ್ಬಿಡುತ್ತೆ, ಬಹಳ ಆಶ್ಚರ್ಯ ಅಂತ. ಅದಕ್ಕೆ ಸಂಧ್ಯಾನ ಒಂದು ಮಾಡಿದರೆ ಎಲ್ಲ ಮಾಡಿದಾಗತ್ತೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಯಾವುದು ಬಿಡದಂತೆ ಶಾರ್ಟ್ ಫಾರ್ ಬಂದುಬಿಟ್ಟಿದೆ, ಉಳಿದೆಲ್ಲ ಎಕ್ಸ್ಪ್ಯಾಂಡ್ ಇದ್ದ ಹಾಗೆ. ಸಂಧ್ಯಾ ಒಂದು ಒಂದೊಂದೇ ಭಾಗ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅಷ್ಟೇ ಹೊರತು, ಚಿಕ್ಕದಾಗಿ ಒಂದೇ ಕಡೆ ಸೇರಿಸಿರೋದು. ಆದರೆ ಮಾಡೋದು ಕಲಿತು ಬಿಟ್ಟರೆ ಮುಂದೆಲ್ಲ ಕಲಿಯಕ್ಕೆ ಬರುತ್ತೆ. ಹಾಂ, ದಕ್ಷಿಣಕ್ಕೆ ಕಾಲ್ ಮಾಡಿ ಹೇಳಿಲ್ಲ ಅದನ್ನು. ಎಲ್ಲಿ ಎಲ್ಲಿ ಹೇಳಿದ್ದಾರೆ ದಕ್ಷಿಣಕ್ಕೆ ಕಾಲ್ ಮಾಡಬಾರ್ದಂತ? ಪಿತೃಕಾರ್ಯಕ್ಕೆ ಮಾತ್ರ, ಪಿತೃಕಾರ್ಯಕ್ಕೆ ಮಾತ್ರ, ಬೇರೆ ಕಡೆ ಅಲ್ಲ. ಅದು ಬೇರೆ ಕಡೆ ಮಾಡ್ಬೋದು ಪಿತೃಕಾರ್ಯದಲ್ಲಿ, ಯಾಕಂದ್ರೆ ದಕ್ಷಿಣ ದಿಕ್ಕಿಗೆ ಅವರಿರೋದ್ರಿಂದ ಅದು ಕಾಲು ತೋರಿಸ್ದಾಗತ್ತೆ. ಗೊತ್ತಾಯ್ತು? ದಕ್ಷಿಣ ದಿಕ್ಕಿಗೆ ಪಿತೃಗಳೆಲ್ಲ ದಕ್ಷಿಣ ದಿಕ್ಕಿಗೆ ಇರೋದು, ಅದು ಆ ದಿಕ್ಕಿಗೆ ಪಿತೃಕಾರ್ಯದ ಕಾಲು ಮಾಡಿಬಿಟ್ರೆ ಅವ್ರಿಗೆ ಕಾಲು ಮಾಡಿ ನಮಸ್ಕಾರ ಮಾಡಿದಾಗತ್ತೆ. ಅದಕ್ಕೆ ಮಾಡಬಾರ್ದು ಅಂತ ಅಷ್ಟೆ. ಉಳಿದಂತೆ ಮಾಡಿದ್ರೆ ತಪ್ಪಲ್ಲ, ಪಿತೃಕಾರ್ಯದಲ್ಲಿ ಮಾತ್ರ, ಅದು ಇದಾಗೋವರೆಗೂ ಬೇರೆ ರೀತಿ ಅಲ್ಲ. ಈ ಪಿಂಡ ನಮಸ್ಕಾರದ ಮಾಡ್ತಾರೆ, ಈಗ ಮಾಡ್ಬೇಕಾದ್ರೆ ಹಾಗೇನೆ. ಅದು ಆ ರೀತಿ ನಾವು ಹೇಗೆ ಇಟ್ಟಿರಬೇಕು ಅಂದರೆ, ದಕ್ಷಿಣಕ್ಕೆ ಇವ್ರ ಕಾಲು ಬರದಂತೆ ನಮಸ್ಕಾರ ಮಾಡಿ ಏರ್ಪಾಟು ಮಾಡಬೇಕು. ಅದು ಕರೆಕ್ಟ್ ಇಲ್ಲ, ಆ ದಿಕ್ಕಿಗೆ ಮಾಡಿದಾಗುತ್ತೆ. ಎಷ್ಟೋ ಜನಗಳು ಅದನ್ನು ಯೋಚನೆ ಮಾಡೋದೇ ಇಲ್ಲ. ದೇವಸ್ಥಾನದಲ್ಲಿ ದೊಡ್ಡವ್ರು ಬರ್ತಾರೆ ಅಂತ ತಿಳ್ಕೊಬೇಡ, ನಮಸ್ಕಾರ ಮಾಡಿಬಿಡ್ತಾರೆ. ರಾಯರು ಅಲ್ಲಿರ್ತಾರೆ, ಅವ್ರ ಕಡೆ ಕಾಲು ಮಾಡಿ ನಮಸ್ಕಾರ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಏನಿರ್ಬೇಕು ಅದನ್ನು ಸ್ವಲ್ಪ ತಿರುಗಿ ಮಾಡಬೇಕು ಅಷ್ಟೇ. ಅವರಿಗೂ ನಮಸ್ಕಾರ, ಇವ್ರಿಗೆ ನಮಸ್ಕಾರ ಆಗ ಮಾಡ್ಬೇಕು. ಮೆಕ್ಯಾನಿಕ್ಕೆಲ್ಲ ಮಾಡಕ್ಕೆ ಬಿಡ್ತಾರೆ, ಮಾಡಬಾರ್ದು. ಕೈಲಿ ಪುಸ್ತಕ ಹಿಡ್ಕೊಂಡು ನಮಸ್ಕಾರ ಮಾಡಬಾರ್ದು. ಯಾತಕ್ಕೆ? ಪುಸ್ತಕ ಕಾಲು ಮುಟ್ಟಿದಾಗಿಬಿಡುತ್ತೆ. ಆಮೇಲೆ ಪುಸ್ತಕ ಆ ಕಡೆ ಇಟ್ಟು ನಮಸ್ಕಾರ ಮಾಡಬೇಕು ಯಾವಾಗ, ಗೊತ್ತಾಯ್ತಾ? ಪುಸ್ತಕ ಸಮೇತ ಹಾಗೆ ಮಾಡಬಾರ್ದು. ಕೆಲವು ನಿಯಮಗಳು, ಸಾರಿಗ್ರಾಮ ಕೈಲಿ ಸಾರಿ ಯಾರೇ ಹೋಗ್ತಾ ಅದನ್ನ ಇಟ್ಕೊಂಡು ನಮಸ್ಕಾರ ಮಾಡಿಬಿಟ್ರೆ ಸಾರಿಗ್ರಾಮ ಖಾಲಿ ತಾಯಿ ಬಜಿ ತಾಗಿಬಿಡುತ್ತವೆ, ಕೊಟ್ಟವರು ಭಾರಿ ಶಾಪ ಹಾಕಿದಾಗ ಆಗುತ್ತೆ. ಮಾಡಬಾರ್ದು, ಅದು ಆ ಕಡೆ ಇಟ್ಬಿಡ್ಬೇಕು ಫಸ್ಟ್. ಏನು ಮಾಡ್ಬೇಕು ಅದನ್ನು ಇಟ್ಬಿಟ್ಟು ಆ ಕಡೆ ಮಾಡಿದರೆ ಸರಿ ಹೋಯ್ತು. ವೇದವ್ಯಾಸ ದೇವರವರು, ಇವರು ಸಾರಿಗ್ರಾಮ. ಯಾವುದೇ ವಸ್ತು ಕೈಲಿದ್ದಾಗ ಅದಕ್ಕೆ ಸಾಷ್ಟಾಗ ನಮಸ್ಕಾರ ಮಾಡೋ ಕೈಲಿ ಹಿಡ್ಕೊಳಾಗಿಲ್ಲ. ಯಾತಕ್ಕೆ? ಬಾಹುಭ್ಯಾಮ್ ಹೇಳ್ಬೇಕಲ್ಲ, ಉರಸಾ ಸಿರತಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ. ಕೈ ಜಾರಿಸಿ ನಮಸ್ಕಾರ, ಕೈಲಿ ಏನಿದ್ರು ಸಾಷ್ಟಾಗ ನಮಸ್ಕಾರ ಮಾಡೋಕೆ ಬರೋದಿಲ್ಲ. ಗೊತ್ತಾನೆ? ಅದು ಫುಲ್ ಎಲ್ಲ ಬಿಟ್ಟು ನಮಸ್ಕಾರ ಮಾಡಬೇಕು. ಧಿಷ್ಣೇಷು ಏತೇಷು ಯದ್ರೂಪಂ ಶಂಖಚಕ್ರ ಗದಾಂಬುಜೈಹಿ. ಧಿಷ್ಣೆ ಅಂದರೆ ಅಧಿಷ್ಠಾನಗಳು ಅಂತ ಅರ್ಥ. ಈ ಹನ್ನೊಂದು ಅಧಿಷ್ಠಾನಗಳಲ್ಲಿ ಮದ್ರೂಪಂ, ಬರೀ ನನ್ನ ಹೆಸರಷ್ಟೇ ಹೇಳಬಾರ್ದು, ಶಂಖಚಕ್ರ ಗದಾಂಬುಜೈಹಿ ಯುಕ್ತಂ ಚತುರ್ಭುಜಂ, ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡಿರತಕ್ಕಂತಹ ನಾಲ್ಕು ಕೈಗಳ ರೂಪವನ್ನು ಚಿಂತನೆ ಮಾಡಬೇಕು. ಅದು ಇನ್ನೂ ವಿಶೇಷ. ಯಾರಿಗೂ ನಮಸ್ಕಾರ ಮಾಡ್ತಿದ್ದೀರಿ, ಒಳಗೆ ದೇವರಿದ್ದ ಅಂತ ತಿಳ್ಕೊಂಡ್ರೆ ಸಾಲದು. ದೇವರ ಆಕಾರ ಹೀಗಿದೆ ಅಂತ ತಿಳ್ಕೊಂಡು ಮಾಡಿದರೆ ಭಾರಿ ಪುಣ್ಯ. ಚತುರ್ಭುಜಂ ನಾಲ್ಕೈ, ಮಿನಿಮಮ್ ಚತುರ್ಭುಜ, ಹೆಚ್ಚು ಮಾಡೋಕ್ಕೆ ಬಂದರೆ ಮಾಡ್ಬೋದು, ನಾಲ್ಕಿಂತ ಕಡಿಮೆ ಮಾಡಬಾರ್ದು. ಆಮೇಲೆ ಶಾಂತಂ, ಶಾಂತಂ ಶಾಂತವಾದ ರೂಪ, ಉಗ್ರ ರೂಪ ಮಾಡಬಾರ್ದು ಅಂತ ಅರ್ಥ. ಧ್ಯಾಯನ್ ಅರ್ಚೇತ್ ಸಮಾಹಿತ. ಧ್ಯಾನ ಮಾಡ್ತಾ ಇವ್ರಿಗೆ ಹಾಕೋದೆಲ್ಲ ಯಾರಿಗೆ ತಲುಪುತ್ತೆ ಅಂತ ತಿಳ್ಕೊಂಡಿರ್ಬೇಕು ಅವರಿಗೆ ಹೇಳಿದ್ರೆ ದೇವ್ರ ಪೆಟ್ಟಿಗೆಗೆ ಹಾಕಿತ್ತು, ಒಳಗಿರೋ ದೇವ್ರಿಗೆ ಸೇರುತ್ತೆ ಅಂತ ಹಾಗೆ ಅನುಸಂಧಾನ ಇದೆಯೋ, ಜ್ಞಾನಿಗಳು ದೇವ್ರ ಪೆಟ್ಟಿಗೆ ಇದ್ದ ಹಾಗೆ ಒಳಗೆ ದೇವ್ರ ಸನ್ನಿಧಾನ ಚಿಂತನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ತಲುಪಲಿ ಅಂತ ಮಾಡ್ಬೇಕೆ ಹೊರತು ವ್ಯಕ್ತಿಗತ ಪೂಜೆ ಅಲ್ಲ. ಸಮಾಹಿತ ಧ್ಯಾಯನ್ ಅರ್ಚೇತ್ ಸಮಾಹಿತ. ಸಮಾಹಿತ ಅಂತ ಹೇಳಿದ್ರಿಂದ ಅಟೆಂಟಿವ್ ಆಗಿರ್ಬೇಕು, ಸಾವಧಾನ ಅಂತೀವಲ್ಲ ಹಾಗೆ ಅಟೆ ಎಲ್ಲೋ ನೋಡ್ತಾ ನಮಸ್ಕಾರ ಮಾಡ್ತೀವಿ, ಈಗ ಕೈ ಮುಗಿತಾ ಈ ಕಡೆ ಎಡಿಗೆ ಆಯ್ತಲ್ಲ ನೋಡ್ತಾರೆ ಬಂದಿದ್ದ ಹಾಗೆ ಹಾಗೆ ಮಾಡ. ಆ ಕಡೆ ಫುಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೇಕು, ಫುಲ್ ಇನ್ವಾಲ್ವ್ಮೆಂಟ್. ಇಷ್ಟಾಪೂರ್ತೆ ನಮಾವೇಮಂ ಯೋ ಯಚೇತ ಸಮಾಹಿತ ಲಭತೆ ಮಯಿ ಸದ್ಭಕ್ತಿಂ ಮತ್ಸ್ಮೃತಿಂ ಸಾಧು ಸೇವಯ. ಇಷ್ಟಾಪೂರ್ತೆ ನಮಾವೇಮಂ ಯೋ ಯಜೇತ ಸಮಾಹಿತ. ಮತ್ತೆ ಸಮಾಹಿತನ ಸತ್ತು ಹಾಕಿದರು, ಅಟೆಂಟಿವ್ ಆಗಿ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಇಷ್ಟಾಪೂರ್ತೇನ. ಇಷ್ಟಾಪೂರ್ತೇನೆ ಅಂದ್ರೇನು, ಕೆಲವು ಭಾರಿ ಶ್ರೀಮಂತರಿರ್ತಾರೆ, ಕೆರೆ ಬಾವಿ ಕಟ್ಸ ಸೇವೆ ಮಾಡ್ತಾರೆ, ಯಜ್ಞ ಯಾಗಗಳು ಮಾಡ್ತಾರೆ, ಆಗಲೂ ಇದೇ ಕಾನ್ಸೆಪ್ಟ್ ಗೊತ್ತಿರಬೇಕು. ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಂಪತ್ತು ಇರಬೇಕು ಇದಕ್ಕೆ. ಇದ್ದವ್ರು ಇಷ್ಟಾಪೂರ್ತ ಮಾಡಿದಾಗಲೂ ಕೂಡ ಏನಂತ ಮಾಡಬೇಕು, ದೇವರಿಗೆ ಅಂತ ಅನುಸಂಧಾನ ಮಾಡಿಕೊಂಡು ಅದನ್ನು ಮಾಡಬೇಕು, ಅವಾಗ ಪುಣ್ಯ ಬರುತ್ತೆ. ಲಭತೆ ಮೈ ಭಕ್ತಿ, ಇದರಿಂದ ಏನಾಗುತ್ತೆ ಅಂದರೆ ಭಕ್ತಿ ವೃದ್ಧಿ ಆಗ್ತಾ ಶುರುವಾಗ. ಈ ರೀತಿ ಮಾಡೋದ್ರಿಂದ ದೇವರು ಏನು ಮಾಡ್ತಾನೆ, ಹೆಚ್ಚೆಚ್ಚು ಭಕ್ತಿನ ಅನುಗ್ರಹ ಮಾಡ್ತಾನೆ. ಮತ್ಸ್ಮೃತಿಂ ಸಾಧು ಸೇವಯ, ಇವೆಲ್ಲ ಒಂದು ಭಾಗ. ಸಜ್ಜನರ ಸೇವೆ ಮಾಡ್ತಿದ್ರೆ ದೇವರ ಸ್ಮರಣೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಸಜ್ಜನರ ಸ್ಮರಣೆ ಎಂಬುದು ಎಲ್ಲದಕ್ಕಿಂತ ಜಾಸ್ತಿ ಅದು, ಸಜ್ಜನರ ಸೇವೆ ಎಲ್ಲದಕ್ಕಿಂತ. ಅದಕ್ಕೆ ಸಾಮಾನ್ಯವಾಗಿ ಶಿಷ್ಯರಿಗಾಗಲಿ ಮಕ್ಕಳಿಗಾಗಲಿ ಸ್ಪೆಷಲ್ ಅಡ್ವಾಂಟೇಜ್ ಏನಂದರೆ ಸ್ಪೆಷಲ್ ಪ್ರತಿಮೆಗಳಿದೆ ಅವರಿಗೆ, ಇವರಿಗೆ ಗುರು ಪ್ರತಿ, ಅವರಿಗೆ ತಂದೆ ತಾಯಿ ಪ್ರತಿಮೆಗಳಿದ್ದಾರೆ. ಅದೇನು ತಿಳ್ಕೊಂಡ್ಬಿಡ್ತಾರೆ ಅವರು, ಅರ್ಥ ಮಾಡ್ಕೊಂಬೋದಿಲ್ಲ. ಅರ್ಥ ಆಯ್ತಾ? ಈಗ ಅದು ಗೋಲ್ಡ್ ಪ್ರತಿಮೆ ಇದೆ, ಪೂಜೆ ಮಾಡೋದು ಸುಲಭ ಆಯಿತು. ಅದು ಪ್ರತಿಮೆ ಬಂಗಾರದ್ದಿದೆ, ಬೆಳ್ಳಿದ್ದಿದೆ, ಬೋರ್ಡ್ ಮಂಟಪದಲ್ಲಿ ಪೂಜೆ ಮಾಡಿದ್ರು ಸುಲಭ ಆಯ್ತು, ಯಾಕಂದರೆ ಅನುಸಂಧಾನ ಸುಲಭ ಆಗುತ್ತೆ. ಗೊತ್ತಾಯ್ತಾ? ಸುಮ್ಮನೆ ಯೋಚನೆ ಮಾಡಿ ಎಂಬುದಕ್ಕಿಂತ ಒಂದು ವಸ್ತು ತೋರಿಸಿ ಯೋಚನೆ ಮಾಡಿ ಏನಾಗುತ್ತಾಗ ಕ್ಲಿಯರ್ ಆಗುತ್ತೆ. ಆತ ಜಂಗಮ ಪ್ರತಿಗಳನ್ನು ಸಿಗುತ್ತಾಗ ಅದಕ್ಕೇನೆ ದೊಡ್ಡವ್ರಿಗೆ ಕೆಲಸ ಏನು ಮಾಡ್ತಾರೆ ಗೊತ್ತಾ, ದೊಡ್ಡತನಕ್ಕೆ ಚಿಕ್ಕ ಜಾಗಕ್ಕೆ ಹೋಗೋದಿಲ್ಲ, ಎಲ್ಲ ನಮಗೆ ನಮಸ್ಕಾರ ಮಾಡಿಬಿಡ್ತಾರೆ, ನಮ್ಮ ಪುಣ್ಯ ಹೋಗಿಬಿಡುತ್ತೆ. ದೊಡ್ಡ ಜಾಗಕ್ಕೆ ಹೋದರೆ ನಮಗೆ ಪುಣ್ಯ ಸಂಪಾದನೆ ಮಾಡ್ಬೋದು, ಯಾತಕ್ಕೆ ನಾವು ಇನ್ನೊಂದು ನಮಸ್ಕಾರ ಮಾಡಿ ಯೋಗ ಬರುತ್ತಲ್ಲ. ಅರ್ಥ ಆಯ್ತಾ? ನಮ್ಮ ನಮಸ್ಕಾರ ಮಾಡೋ ಯೋಗ, ನಮಸ್ಕಾರ ಮಾಡಿಸ್ಕೊಂಡ್ರೆ ಜಾಸ್ತಿ ಪುಣ್ಯನೋ, ನಮಸ್ಕಾರ ಮಾಡಿದರೆ ಜಾಸ್ತಿ ಪುಣ್ಯನೋ ಮಾಡಿದರೆ? ಆದ್ದರಿಂದ ನಾವು ದೊಡ್ಡ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ನಮಸ್ಕಾರ ಮಾಡೋ ಚಾನ್ಸ್ ಸಿಗುತ್ತೆ. ಚಿಕ್ಕ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೇನು ಕರ್ ಚಿಕ್ಕ ಸ್ಥಾನಕ್ಕೆ ಹೋಗೋದು, ಯಾರ ಮಾಡ್ತಿರಲಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹಾಗಲ್ಲ. ಏನು ಮಾಡಬೇಕು ಅವರು, ಮರಗದಕ್ಕೆ ಕಾಣಿಸುತ್ತೆ ಮನೆ ಅಡ್ವಾಂಟೇಜ್ ಇರೋದು ಎಲ್ಲಿ, ದೊಡ್ಡ ಸ್ಥಾನಕ್ಕೆ ಹೋದಾಗ. ಅದಕ್ಕೇನೆ ಅಂತಲ್ಲಿ ಹೋದಾಗ ಇದು ಮಾಡ್ತಾರೆ. ಸಭೆಗಳಿದ್ದಾಗ ಸಭೆಯಲ್ಲಿ ದೇವಸ್ಥಾನದಲ್ಲಿ ದೊಡ್ಡ ನಮಸ್ಕಾರ ಮಾಡಬಾರ್ದು, ಈಗ ದೊಡ್ಡವರಿದ್ದಾಗ ಚಿಕ್ಕವ್ರು ನಮಸ್ಕಾರ ಮಾಡಬಾರ್ದು, ಅದು ನಿಯಮ. ದೊಡ್ಡವ್ರ ಎದುರಿಗೆ ಚಿಕ್ಕವ್ರಿಗೆ ನಮಸ್ಕಾರ ಮಾಡಬಾರ್ದು, ತಿರಸ್ಕಾರ ಮಾಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಏನರ್ಥ ಅದಕ್ಕೆ, ಅವ್ರಿಗೆ ಮಾಡಿ ಎಲ್ಲರಿಗೂ ಮಾಡಿದ ಲೆಕ್ಕ ಅಂತ ಅರ್ಥ. ಗೊತ್ತಾಯ್ತಾ? ದೊಡ್ಡವ್ರಿಗೆ ಮಾಡಿದ ಲೆಕ್ಕ, ದೊಡ್ಡವ್ರ ಎದುರಿಗೆ ಚಿಕ್ಕವ್ರ ನಮಸ್ಕಾರ ಮಾಡಾಗಿಲ್ಲ, ಈ ಕಡೆ ಬಂದ್ಮೇಲೆ ಮಾಡ್ಬೋದು, ಅಲ್ಲೇ ಮಾಡಬಾರ್ದು, ಅದು ಪದ್ಧತಿ ಅದು, ನೀವೆಲ್ಲ ಪಾಲನೆ ಮಾಡಬೇಕು. ಅವಾಗ ಏನಾಗುತ್ತೆ, ಪುಣ್ಯ ಜಾಸ್ತಿ ಬರುತ್ತೆ. ಪುಣ್ಯ ತೊಗೊಳ್ಳೋದಷ್ಟೇ ಅಲ್ಲ, ಹೇಗೆ ತೊಗೋಬೇಕು ಅದನ್ನ, ಒಂದು ಉತ್ತರ ಬರೋದು ಮಾರ್ಕ್ಸ್ ಬರುತ್ತೆ, ಚೆನ್ನಾಗಿ ಬರೋದಷ್ಟು ಏನಾಗುತ್ತದ, ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಆ ಥರ ಯಾವುದೇ ಕೆಲಸ ಮಾಡಿದರೂ ಪುಣ್ಯ ಬರುತ್ತೆ. ಆ ಕೆಲಸ ಸರಿಯಾಗಿ ಮಾಡಿದಾಗ ಏನಾಗುತ್ತೆ, ಅದು ಪುಣ್ಯ ತುಂಬ ಜಾಸ್ತಿ. ಒಂದೇ ಕೆಲಸ ಸರಿ ಇಬ್ಬರು ಮಾಡ್ತಾರೆ, ಇಬ್ಬರಿಗೂ ಪುಣ್ಯ ಬಂತು, ಒಬ್ಬನಿಗೆ ಭಾರಿ ಪುಣ್ಯ ಬಂತು, ಒಬ್ಬನಿಗೆ ಸ್ವಲ್ಪ ಬಂತು. ಸುಧಾಮ ಬರೀ ಅವಲಕ್ಕಿ ಕೊಟ್ಟಿಷ್ಟು ಪುಣ್ಯ ಕಟ್ಕೊಂಡ, ಅಲ್ಲೇನು ಬರೀ ಅವಲಕ್ಕಿ ಕೊಟ್ಟು ಅನುಸಂಧಾನ ಆಗಿತ್ತು ಆತನದು, ತುಂಬ ಚೆನ್ನಾಗಿ. ದುರ್ಯೋಧನ ಅಷ್ಟಿಟ್ಕೊಂಡ್ರು ಬರೀ ಪಾಪ ಬಂತು, ಪುಣ್ಯ ಅಲ್ಲ, ಏನು ಬಂತು ಅವನಿಗೆ, ಕೃತಜ್ಞ ಬಯಸ್ಕೊಂಡ, ಪಾಪ ಬಂದೋಯ್ತು. ಹಾಗಾಗಬಾರ್ದು, ಅದು ಒಂದೇ ಕೆಲಸನೇ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಅದೇ ಯೋಗ ಕರ್ಮಸು ಕೌಶಲ. ಒಂದೇ ಕೆಲಸನ ಟೈಲರಿಂಗ್ ಕೊಡ್ತಾರೆ, ಎಲ್ಲರಿಗೂ ಕೊಟ್ಬಿಡ್ತಾರೆ, ಹೇಗೆ ಮಾಡ್ತಾರೆ, ಇವನು ಚೆನ್ನಾಗಿ ಅಲ್ಲೇ ಹುಡ್ಕೊಂಡು ಕೊಡ್ತಾರೆ. ಅದಕ್ಕೆ ಎಲ್ಲ ಹೊಲ್ಲಕ್ಕೆ ಎಲ್ರಿಗೂ ಬರುತ್ತೆ, ಟೈಲರ್ ಮೇಲೆ ಹೊಲ್ಲಕ್ಕೆ ಬಿಟ್ಟು ಟೈಲರ್ ಆಗೋದಿಲ್ಲ ಅವನು, ಅವ್ರಿಗೆ ಕೊಟ್ಬಿಡ್ತಾರ, ಕೊಡೋದಿಲ್ಲ. ಅದಕ್ಕೆ ಇವನು ಹೊಲಿದ್ರೆ ಮತ್ತೆ ರಿಪೇರಿ ಮಾಡಲೇಬೇಕಾಗುತ್ತೆ, ಗ್ಯಾರಂಟಿ ಅಂತ ಕೆಲವರಿಗೆ. ಕೆಲವರು ಹೇಗಿದ್ದ ಆಶ್ಚರ್ಯ ಪಟ್ಬಿಡ್ತಾರೆ, ಅಷ್ಟು ನೀಟಾಗಿ ಹೊಲಿದಿರ್ತಾರೆ. ಆಶ್ಚರ್ಯ ಅಂದ್ರೆ ಅಷ್ಟೇ, ಕೆಲಸ ಇರ್ತಾ ಒಂದ್ಸತಿ ಅಳತೆ ಕೊಟ್ಬಿಟ್ರೆ ನಿಮ್ಗೆ ಬಿಡಿ ಅವತ್ತೆ ಹಳೆಯ ಇಟ್ಕೊಂಡಿದ್ದೀರಿ ಅಂತ ಹೇಳ್ಬಿಡ್ತಾರೋ, ಮತ್ತು ನೋಡಿ ತಪ್ಪು ಮಾಡಿ, ಅಷ್ಟು ಗ್ಯಾರಂಟಿ ಇರುತ್ತೆ ಅವ್ರಿಗೆ. ಅಂಥವ್ರು ಹುಡ್ಕೊಂಡು ಹೋಗ್ತಾರೆ ಜನರಲ್ಲಿ. ಆ ರೀತಿ ಕೆಲಸ ಮಾಡೋದು ನಾವೇ ಹೇಗೆ ಚೆನ್ನಾಗಿ ಕೆಲಸ ಮಾಡೋ ಲೈಕ್ ಮಾಡ್ತೇವೋ, ನಾವು ಚೆನ್ನಾಗಿ ಕೆಲಸ ಮಾಡಿ ದೇವತೆಗಳು ಲೈಕ್ ಮಾಡ್ತಾರೆ. ಆ ರೀತಿ ಮಾಡಬೇಕೆ ಹೊರತು ನಾವು ನಮ್ಮ ಕೆಲಸ ಏಕಾದ್ರೆ ಅಪ್ಲೈ ಮಾಡಬೇಕಲ್ಲ. ನಾವು ಕೆಟ್ಟದಾಗಿ ಮಾಡಿದರೆ ಕೆಲಸನ ಬೈತೀವಿ ಅವ್ರನ್ನ, ಹೋಗ್ತಾನೆ. ನಾವು ಕೆಟ್ಟದಾಗಿ ಕೆಲಸ ಮಾಡಿದರೆ ದೇವತೆಗಳು ಏನು ಮಾಡ್ತಾರೆ, ಶಾಪ ಹಾಕ್ತಾರೆ. ಆ ರೀತಿ ಮಾಡಬಾರದು ಅಂತ ಅರ್ಥ. ಅಲ್ಲ, ತಂದೆ ತಾಯಿಗಳು ಯಾವಾಗಲೂ ದೊಡ್ಡವರೇ, ನೋ ಪ್ರಶ್ನೆ. ಜ್ಞಾನಿಗಳು ದೊಡ್ಡವರು, ನಮಗಿಂತ ಹೆಚ್ಚು ಜ್ಞಾನಿಗಳು ದೊಡ್ಡವರೇನೆ, ಗುರುಗಳು ದೊಡ್ಡವರೇನೆ, ದೇವತೆಗಳು. ಅದು ಜನರಲ್ ಇದೆ, ಕೆಲವು ಮಾತ್ರ ಆ ಸಮಯದಲ್ಲಿ ಗೊತ್ತಾಗುತ್ತೆ, ಕೆಲವು ಹಾಗಲ್ಲ. ಅದು ಅಲಂಕಾರಕ್ಕೆ ಗೊತ್ತಾಗುತ್ತೆ, ಬ್ರಾಹ್ಮಣ ನಮಗಿಂತ ಕಡಿಮೆ ಆಗಿದ್ರು ಕೂಡ ಆಗ ಸನ್ನಿಧಾನ ಮುಗಿದ್ಮೇಲಿಲ್ಲ, ಆಗ ಮಾತ್ರ. ಕೆಲವರು ಬೈ ನೇಚರ್ ದೊಡ್ಡದಾಗಿರ್ತಾರೆ, ಅದು ಆ ಥರ ಬೇರೆ. ಸೊ ಔಪಾಧಿಕ ಬೇರೆ, ನ್ಯಾಚುರಲ್ ಬೇರೆ. ನ್ಯಾಚುರಲ್ ದೊಡ್ಡ ತಂದೆ ತಾಯಿ ಅದಕ್ಕೆ ಹೇಳಿದ್ರು ತಂದೆ ತಾಯಿರ ಮನೆಯಲ್ಲಿ ಹಿಂದಿನ ಕಾಲಕ್ಕೆ ಹೇಗಿರ್ತದ್ರು ಗೊತ್ತಾ, ತಂದೆ ತಾಯಿ ಹೇಳಿದ ಮೇಲೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಅಂದರೆ ಇವರು ಗೈಡ್ ಮಾಡೋರು ಇಲ್ದಾಗಾಗಿಬಿಡ್ತಾರೆ, ನಾಳೆ ಅನಾಥರಾದಾಗಾಗಿಬಿಡ್ತಾರೆ, ಗೊತ್ತಾಯ್ತಾ. ಅವರಿದ್ರೆ ಏನು ಮಾಡ್ತಾರೆ ಅವ್ರನ್ನ ಗೈಡ್ ಮಾಡ್ತಾರೆ. ಇವತ್ತೇನಾಗ ತಂದೆ ಇದ್ದು ಬೇರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೈಡೆನ್ಸೇ ಬೇಕಿಲ್ಲ ಅವರಿಗೆ, ನಾವೇ ದೊಡ್ಡ ಗೈಡ್ ತಿಳ್ಕೊಂಡ್ಬಿಟ್ಟಿರ್ತಾರೆ ತಪ್ಪು. ಇದಕ್ಕೆ ಹಾಗಾದ್ರೆ ಕೊಡ್ತಿದ್ದಿಲ್ಲ, ಏ ಅವ್ರೇ ಕೊಡೋದಿಲ್ಲ, ಅವ್ರು ಯಾರು ಇಲ್ಲೇ ಇಲ್ಲ, ಕೊಟ್ಟರೆ ಪಾಪ ಹುಡುಗಿದತಿ ಅಂದ ನಾಳೆ ಯಾರು ನೋಡ್ಕೊಳ್ಳೋರು ಯಾರು, ಈ ಥರ ಯೋಚನೆ ಮಾಡಿ. ಸಮ್ಯಕ್ ಪ್ರಾಯಣಂ ಹಿ ಸತಾಮಹಂ ಅಥೈತತ್ ಪರಮಂ ಗುಹ್ಯಂ ಶೃಣ್ವತೆ ಯದು ನಂದನ ಸುಗೋಪ್ಯಮಪಿ ವಕ್ಷ್ಯಾಮಿ ತ್ವಮ್ಮೇ ಹೃತ್ಯ ಸಖಾ. ಅರ್ಜುನಗೆ ಹಾಗೆ ಹೇಳ್ತಾನೆ, ಇಷ್ಟೋತಿವೇ ಸಖಾತೀತಿ ರಹಸ್ಯಂ ಏತ ಉತ್ತಮಂ. ಅಜ್ಜನ ಹೇಳ್ತೇನೆ ಕೇಳು, ಇಲ್ಲ ಹಾಗೆ ಹೇಳ್ತದೆ ಯುದ್ಧವಾಗ ಭಾರಿ ಪ್ರಿಯ ನೀನು, ಅದಕ್ಕೆ ಹೇಳ್ತೇನೆ ಕೇಳು ಅಂತ ಹೇಳ್ತಾ. ಇನ್ನೂ ಅದು ಮುಗಿದಿಲ್ಲ, ಎರಡೇ ಸೋ ಇನ್ನೂ ತುಂಬ ಇದೆ, ನಾಳೆ ಕಂಟಿನ್ಯೂ ಮಾಡು. ಅದು ಪ್ರತಿಯೊಂದು ಭಾಗವತದಲ್ಲಿ ಶೋಕಾರ್ಧಂ ಶೋಕಪಾದಂ ಯಾತಕ್ಕೆ ಹೇಳ್ತಾರೆ ಅಂದರೆ ಅಷ್ಟರಲ್ಲೇ ಅಷ್ಟು ಅರ್ಥ ಇರುತ್ತಾ ಅದರಿಂದ ಹೇಳ್ತಾರೆ ಅಂತ. ಈಗ ಸಿಪ್ಪೈ ಸಿಪ್ ಕುಡಿತಾರೆ ಕಾಫಿ ನೇತಕ್ಕೆ, ಸ್ಪೆಷಲ್ ಗಡಗಡಗ ಉಳ್ಬಿಟ್ರೆ ಸ್ವಾರಸ್ಯ ಇರೋದಿಲ್ಲ ಆ ಥರ, ಅದರಲ್ಲೇ ಒಂದು ಎಂಜಾಯ್ಮೆಂಟ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ಹೇಗಿದೆ ಪರವಾಗಿಲ್ಲ.